परिष्टम सकल सुजन शिष्टम नित्य निर्भूत कष्टम हय मुख पद निष्ठम माम भजन्तु प्रपन्नाः पूज्याय राघवेन्द्राय सत्य धर्म रताय च भजताम कल्पवृक्षाय नमताम कामधेनवे नीला कराक्षिता अनंत लीला गोपाल पालितान विद्यापयोनिधीन वंदे ब्रह्म विद्या गुरुन् मम ब्रह्मचर्य हरि प्रीति सुविद्या वादशालिनः इष्टदान कष्टहर्त्रोन्नः विद्यामान्यान् मुनीन् नमः वादिराज पद द्वंद्व वारिजासक्त मानसान् विश्वप्रिय गुरुन् वंदे मंदोहं देवि शुद्धये सत्यं सत्यं पुनःसत्यं विष्णुतीर्थ प्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तम् विजयाख्य गुरुं भजे श्री गुरुभ्यो नमः हरिः ओम। ಈಗ ವಿಶೇಷವಾಗಿರತಕ್ಕಂಥ ಕಾಲ ಪಿತೃಪಕ್ಷ ಅಥವಾ ಪಿತೃಗಳ ಶ್ರಾದ್ಧ ಮಾಡತಕ್ಕಂಥ ಕಾಲ. ನಾವು ಏನು ನಿತ್ಯವೂ ಕೂಡ ಕರ್ಮಗಳನ್ನು ಮಾಡುತ್ತೇವೆ, ನಿತ್ಯ ಆಚರಣೆಗಳನ್ನು ಮಾಡುತ್ತೇವೆ, ಅದರಲ್ಲಿ ಭಾಗ ನಮ್ಮ ಪಿತೃಗಳಿಗೆ ನಿತ್ಯವೂ ಹೋಗ್ತಾ ಇರುತ್ತೆ. ಬ್ರಾಹ್ಮಣರಿಗೆ ಪಿತೃಗಳ ಉದ್ದೇಶವಾಗಿ ನಿತ್ಯದಲ್ಲೂ ಭೋಜನ ಮಾಡಿಸಿದರೆ ಅದು ಶ್ರಾದ್ಧವೇ. ಪಿಂಡ ಪ್ರದಾನ ಮಾಡಿದರೆ ಮಾತ್ರ ಅಂತಲ್ಲ, ಯಾರಾದರೆ ಬ್ರಾಹ್ಮಣರು ಬಂದರು ವಿಶೇಷವಾಗಿ ಅಂಥವರಿಗೆ ನಾವು ಒಳ್ಳೆ ಭೋಜನ ಮಾಡಿಸಿದೆವು, ಅಲ್ಲಿ ಪಿತೃಗಳ ಪ್ರೀತಿಯಾಗಲಿ ಅಂತ ಮಾಡಿಸಿದರೆ ಅದು ಶ್ರಾದ್ದವೇ ಆಗುತ್ತೆ. ಶ್ರಾದ್ದ ಅಂದರೆ ಏನೂ ಅಲ್ಲ, ಶ್ರದ್ಧೆಯಿಂದ ಮಾಡತಕ್ಕದ್ದ ಒಂದು ಕ್ರಿಯೆಯೇ ಶ್ರಾದ್ದ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ನಂತರ ಈ ಒಂದು ಶ್ರಾದ್ದ ಅಥವಾ ಪಿತೃಕಾರ್ಯ ಅದು ಮಾಡಬೇಕಾದ ರೀತಿ ನೀತಿಗಳನ್ನು ನಾವು ಚೆನ್ನಾಗಿ ತಿಳ್ಕೋಬೇಕಾಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ನೋಡಿ, ಎಷ್ಟೋ ಸಲ ತುಂಬ ಜನ ತಾವು ಅನೇಕ ವಿಚಾರಗಳು ತಿಳ್ಕೊಂಡಿರ್ತಾರೆ, ಅನೇಕ ವಿಶೇಷಗಳು ತಿಳ್ಕೊಂಡಿರ್ತಾರೆ, ಶ್ರಾದ್ದ ಕುರಿತು ತಿಳ್ಕೊಂಡಿರಲ್ಲ. ಶ್ರಾದ್ದದಲ್ಲಿ ಯಾರ್ಯಾರು ಬರ್ತಾರೆ, ಯಾವ ದೇವತೆಗಳು ಬರ್ತಾರೆ, ಅಲ್ಲಿ ಮಾಡಬೇಕಾದ ಕ್ರಮಗಳೇನು, ಈ ಶ್ರಾದ್ದದಿಂದ ಹೇಗೆ ನಮ್ಮ ಪಿತೃಗಳಿಗೆ ಪ್ರೀತಿಯಾಗುತ್ತೆ, ಈ ಎಲ್ಲವೂ ನಾವು ಕ್ಷುಣ್ಣವಾಗಿ ತಿಳಿಯಬೇಕು. ತಿಳಿದರೇನೆ ನಮಗೆ ವಿಶೇಷವಾಗಿರತಕ್ಕಂಥ ಭಗವಂತನ ಅನುಗ್ರಹ ಆಗುತ್ತೆ. ಪಿತೃಗಳ ಋಣವನ್ನು ನಾವು ಕಳೆದುಕೊಂಡು ಹೋಗಬೇಕು. ನಾವು ಇಲ್ಲಿ ಹುಟ್ಟಿದ ಕೂಡಲೇ ನಾಲ್ಕು ಋಣಗಳನ್ನು ಹೊತ್ತುಕೊಂಡು ಬರ್ತೀವಿ. ದೇವಋಣ, ಋಷಿ ಋಣ, పితృ రుణ, మనుష్య రుణ. ಅದರಲ್ಲಿ ವಿಶೇಷವಾಗಿರತಕ್ಕಂಥ ಯಜ್ಞಯಾಗಗಳು ಅಥವಾ ವೈಶ್ವದೇವಾದಿ ಕರ್ಮಗಳು, ಅವುಗಳನ್ನು ಮಾಡೋದರಿಂದ ದೇವತೆಗಳು ಪ್ರೀತರಾಗ್ತವೆ. ಪಿತೃ ಕಾರ್ಯ ಮಾಡತಕ್ಕಂಥ ಮಕ್ಕಳನ್ನು ಪಡೆಯೋದರಿಂದ, ಇದು ಸ್ವಲ್ಪ ಮಾತು ಸರಿಯಾಗಿ ಗಮನಕ್ಕೆ ಇಟ್ಟು ಕೇಳಬೇಕಿದು. ಕೇವಲ ಮಕ್ಕಳನ್ನು ಪಡೆಯುವುದರಿಂದ ಪಿತೃ ಋಣ ತೀರಲ್ಲ. ತಂದೆ ತಾಯಿಗಳ ಶ್ರಾದ್ದವನ್ನ ಅವರು ಬದುಕಿರುವಾಗ ಚೆನ್ನಾಗಿ ಅವರ ಮಾತನ್ನ ನಡೆಸಿ ನಂತರ ಪ್ರತಿ ವರ್ಷ ವಿಶೇಷವಾಗಿ ಪ್ರತ್ಯಬ್ಧಂ ಭೂರಿ ಭೋಜನಾತ್ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನಾಚ ತ್ರಿಭಿಹಿ ಪುತ್ರಸ್ಯ ಪುತ್ರತಾ. ಅಂದರೆ ವರ್ಷೇ ವರ್ಷೇ ಶ್ರಾದ್ದ ಮಾಡೋದರಿಂದ, ನಂತರ ಗಯೆಯಲ್ಲಿ ಶ್ರಾದ್ದ ಮಾಡೋದರಿಂದ ಈ ಮೂರರಿಂದ ಮಗ ಅಂತ ಕರೆಸಿಕೊಳ್ಳುತ್ತಾರೆ. ಅಂದರೆ ನಾವು ಪಿತೃ ಋಣವನ್ನ ಕಳೆದುಕೋಬೇಕಾದರೆ ಮಕ್ಕಳನ್ನ ಪಡೆದರೆ ಸಾಕು ಅಂತ ತಲೆಯಲ್ಲಿ ಕಲ್ಪನೆ ಇದ್ದರೆ ಆ ಕಲ್ಪನೆ ತೆಗೆದು ಬಿಡಿ. ಕೇವಲ ಮಕ್ಕಳನ್ನ ಪಡೆದರೆ ಸಾಲದು. ಅವರು ಈ ರೀತಿಯಾಗಿ ಪಿತೃ ಋಣವನ್ನ ತೀರಿಸುವಂಥವರಾಗಬೇಕು. ಶ್ರಾದ್ದದ ಮೇಲೆ ಶ್ರದ್ಧೆಯೇ ಇಲ್ಲದೆ, ಪಿತೃಗಳ ಮೇಲೆ ಶ್ರದ್ಧೆಯೇ ಇಲ್ಲದೆ ತಮ್ಮ ಖುಷಿ ಬಂದಂತೆ ತಾವಿರುವಂಥವರು, ಅಂಥ ಮಕ್ಕಳು ಇದ್ದರೂ ಇಲ್ಲದಿದ್ದರೂ ಒಂದೇ. ಆದ್ದರಿಂದ ಶ್ರಾದ್ದಾದಿಗಳನ್ನ ಮಕ್ಕಳು ಚೆನ್ನಾಗಿ ಮಾಡಬೇಕು ಅಂತಾದರೆ ಮೊದಲು ಅಪ್ಪ ಅಮ್ಮಂದರು ಮಾಡ, ಅವರು ಚೆನ್ನಾಗಿ ಅನುಷ್ಠಾನಕ್ಕೆ ತಂದರೆ ನೋಡಿ ನೋಡಿ ಮಕ್ಕಳು ಹಾಗೆ ಬರ್ತಾರೆ. ಅಷ್ಟೇ ಅಲ್ಲದೆ ಅವರಿಗೆ ಅದು ತಿಳಿಸಿಕೊಡಬೇಕು. ಚೆನ್ನಾಗಿ ತಿಳಿಸಿಕೊಟ್ರೆ ಯಾರೂ ತಪ್ಪಲ್ಲ. ತಿಳಿಸಿಕೊಟ್ಟಿರಲ್ಲ, ಅವರಿಗೆ ಖುಷಿ ಬಂದಂತೆ ಅವ್ರನ್ನ ಬಿಟ್ಟಾಗ ಅವರು ಪಕ್ಷಿಗಳಂತೆ ಹಾರಿ ಹೋಗ್ತಾರೆ, ಅಷ್ಟೇ ತಾನೆ. ಆದ್ದರಿಂದ ಯಾರಾದರೆ ಪಿತೃ ಋಣ ಕಳೆದುಕೋಬೇಕು ಅಂತಾರೋ ಅಂತ ಧಾರ್ಮಿಕರಾದ ಮಕ್ಕಳನ್ನು ಪಡೆಯುವುದರ ಮೂಲಕ ಪಿತೃ ಋಣ, ಹಾಗೆ ಶ್ರದ್ಧೆಯಿಂದ ಶ್ರಾದ್ದ ಮಾಡುವುದರಿಂದ ಪಿತೃ ಋಣ ತೀರುತ್ತೆ. ಇನ್ನು ಋಷಿ ಋಣ, ಅವರು ಕೊಟ್ಟಂತಹ ಗ್ರಂಥಗಳನ್ನು, ವೇದಾದಿ ಗ್ರಂಥಗಳನ್ನು, ಶಾಸ್ತ್ರ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಇನ್ನೊಬ್ಬರಿಗೆ ಹೇಳುವುದರ ಮೂಲಕ ಈ ಋಣ ತೀರುತ್ತೆ. ಭಾರತದಲ್ಲಿ ಒಂದು ಕಥಾಪ್ರಸಂಗ, ಮಂದಪಾಲ ಅಂತ ಋಷಿಗಳು, ಅವರು ಸಾಧನೆ ಮಾಡಿಕೊಂಡು ಬ್ರಹ್ಮಚಾರಿಯಾಗಿದ್ದು ಹಾಗೆ ಸ್ವರ್ಗಕ್ಕೆ ಹೊರಟು ಪ್ರಾಣತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋದಾಗ ಅವರಿಗೆ ಅವರ ವಿಶೇಷ ಪುಣ್ಯದಿಂದಾಗಿ ಎಲ್ಲಾ ಭೋಗ ವಸ್ತುಗಳು ಅವರಿಗೆ ದೇವತೆಗಳು ಕೊಡ್ತಾರೆ. ಆದರೆ ಅವರಿಗೆ ಸುಖ ಬರುತ್ತಾ ಇರಲ್ಲ, ಏನು ತಗೊಂಡ್ರು ಏನು ಮಾಡಿದ್ರು ಸುಖ ಬರುತ್ತಿದ್ದರು. ದೇವತೆಗಳನ್ನ ಕೇಳ್ತಾರೆ, ಯಾಕೆ ನನಗೆ ಸುಖ ಬರ್ತಾ ಇಲ್ಲ? ಆವಾಗ ಪಕ್ಕದಲ್ಲಿ ಆ ಎಲ್ಲ ವಸ್ತುಗಳನ್ನು ಕೊಡತಕ್ಕಂಥ ದೇವತೆಗಳು ಹೇಳ್ತಾರೆ, ನೀವು ಪುಣ್ಯ ಮಾಡಿದ್ದೀರಿ, ಪಿತೃ ಋಣ ಕಳ್ಕೊಂಡಿಲ್ಲ, ಪಿತೃ ಋಣ ಹೋಗಿಲ್ಲ, ಆದ್ದರಿಂದ ಹೀಗಾಯಿತು ಅಂದಾಗ ಅವರು ಶೀಘ್ರವಾಗಿ ಭೂಮಿಗೆ ಬಂದು ವೇಗವಾಗಿ ಮಕ್ಕಳನ್ನು ಪಡೆಯುವುದು ಹೇಗೆ ಅಂತ ನೋಡಿ ಒಂದು ಪಕ್ಷಿ ಜರಿತಾರಿ ಅಂತ ಪಕ್ಷಿ, ಆ ಪಕ್ಷಿಯನ್ನು ಮದುವೆಯಾಗಿ ಚಿಕ್ಕ ಮಕ್ಕಳನ್ನು ಪಡೆಯುತ್ತಾರೆ. ಹೊರಟ್ಬಿಡೋದು, ಹೊರಟು ಹೋಗ್ತಾ ಇದ್ದ. ಆ ಮಕ್ಕಳು ಯಾರೋ ಅಲ್ಲ, ಬ್ರಹ್ಮಜ್ಞಾನಿಗಳು ಬರುತ್ತಾರೆ. ಅವರು ಪಕ್ಷಿ ರೂಪದಲ್ಲೇ ಇರ್ತಾರೆ, ಚಿಕ್ಕ ಚಿಕ್ಕ ಪಕ್ಷಿಗಳವರು. ಖಾಂಡವನವನ್ನ ಆಶ್ರಯ ಮಾಡಿಕೊಂಡಿರುತ್ತಾರೆ. ಖಾಂಡವನ ದಹನ ಘಟ್ಟ, ಅಗ್ನಿದೇವರು ಸುಡುತ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಆ ಜರಿತಾರಿ ಮತ್ತು ಪಕ್ಷಿಗಳು ವಿಶೇಷವಾಗಿ ಅಗ್ನಿದೇವರನ್ನ ಸ್ತೋತ್ರ ಮಾಡುತ್ತಾರೆ. ಸ್ತೋತ್ರ ಮಾಡಿದ್ದಕ್ಕೆ ಅಗ್ನಿದೇವರಿಗೆ ಸಂತೋಷ ಆಗಿ ಅವರನ್ನು ಸುಡದೇ ಮುಂದಕ್ಕೆ ಹೋಗಿ ಬಿಡುತ್ತಾರೆ. ಇದು ಭಾರತದಲ್ಲಿ ಖಾಂಡವ ವನ ದಹನ ಘಟ್ಟದಲ್ಲಿ ಬರತಕ್ಕಂಥ ವಿಚಾರ. ಒಟ್ಟಾರೆ ನಾವು ಪಿತೃ ಋಣ ಕಳೆದುಕೋಬೇಕು ಅವಶ್ಯವಾಗಿ. ಆಗ ಮತ್ತು ಪ್ರಶ್ನೆ, ಮಕ್ಕಳಿಲ್ಲ, ಏನು ಮಾಡಬೇಕು ಹೇಳಿ. ಹೌದು ತಾನೆ, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮಕ್ಕಳು ಅಂದರೆ ನಿಜವಾದ ಜ್ಞಾನ ನಾವು ಪಡೆದರೆ ಜ್ಞಾನವೇ ನಿಜವಾದ ಮಗ. ಮತ್ತೆ ನಮಗೆ ಮಕ್ಕಳಿಲ್ಲಲ್ಲ ಇಲ್ಲಿ ಅಂತ ಹೇಳಿದರೆ, ನಾವು ಜ್ಞಾನವನ್ನ ಪಡೆದು ಇನ್ನೊಬ್ಬರಿಗೆ ಹಂಚಿದರೆ ಅದಕ್ಕೆ ಶಾಸ್ತ್ರದಲ್ಲಿ ಮಕ್ಕಳು ಅಥವಾ ತಂದೆ ಅಂದರೆ ಯಾವ ಯಾವ ರೀತಿಯಲ್ಲಿ ತಂದೆ ಅಂತ ಹೇಳುತ್ತಾರೆ. ಜನ್ಮ ಕೊಟ್ಟವ ತಂದೆ ಅಂದ್ರೆ ಶರೀರ ಕೊಟ್ಟವ ತಂದೆ ಸತ್ಯ, ಜ್ಞಾನ ಕೊಟ್ಟವ ತಂದೆ, ಅನ್ನ ಹಾಕಿದವ ತಂದೆ, ಜ್ಞಾನ ಕೊಟ್ಟವ ತಂದೆ, ಶರೀರ ಕೊಟ್ಟವ ತಂದೆ, ಹಾಗೆ ಪಾಪತ್ತಿನಿಂದ ಪ್ರಾಣದ ಸಂಕಟ ಪರಿಸ್ಥಿತಿಯಿಂದ ರಕ್ಷಣೆ ಮಾಡಿದವ ತಂದೆ ಅಂತ ಅನೇಕ ರೀತಿಯಲ್ಲಿ ಹೇಗೆ ಒಬ್ಬ ವ್ಯಕ್ತಿ ನಮಗೆ ತಂದೆ ಆಗ್ತಾರೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಾವು ಸಂತಾನವನ್ನ ಪಡೆಯಬಹುದು. ಅಂದರೆ ವಿಶೇಷವಾಗಿ ನಾವು ಜ್ಞಾನವನ್ನ ಕೊಟ್ಟರೆ, ಯಾರು ನಮ್ಮಿಂದ ಜ್ಞಾನ ಪಡೆದು ನಿಜವಾಗಿ ಜ್ಞಾನ ಪಡೆದು ನಾವು ಹೇಳಿದ ಮಾತಿನಿಂದ ಅವರಲ್ಲಿ ಜ್ಞಾನ ಜ್ಯೋತಿ ಬೆಳಗಿ ಅದರಿಂದ ಏಕಾಂತವಾಗಿ ಕೂತು ಭಗವಂತನ ಚಿಂತನಾದಿಗಳು ಶುರು ಮಾಡಿದರೆ, ಆ ಮಾಡಿದ್ದರಲ್ಲಿ ಜಾಸ್ತಿ ಅವರಿಗೆ ವಿಶೇಷ ಜ್ಞಾನ ಬಂದರೆ, ಅನುಸಂಧಾನಾದಿಗಳು ಬಂದರೆ, ಅನುಷ್ಠಾನಕ್ಕಿಟ್ಟರೆ, ಹಾ ಅವರೆಲ್ಲ ನಮಗೆ ಮಕ್ಕಳಿಗೆ ಸಮಾನ, ಅವರಿಗೆ ನಾವು ತಂದೆ ಸಮಾನ. ಆ ರೀತಿಯಲ್ಲಿ ನಾವು ಜಗತ್ತಿನಲ್ಲಿ ಸತ್ಸಂತಾನವನ್ನು ಪಡೆಯಬಹುದು. ವಿಶೇಷವಾಗಿರತಕ್ಕಂಥ ಸತ್ಸಂತಾನ ಮಕ್ಕಳನ್ನ ಹೊಟ್ಟೆಯಿಂದ ಪಡೆಯುವುದು ಆಗ್ಬೋದು, ಈ ರೀತಿಯೂ ಪಡೆಯಬಹುದು. ಸರಿ, ಅಲ್ಲಿಗೆ ಉತ್ತರ ಕೊಟ್ಟಾಯಿತು. ಆವಾಗ ನೀವು ಆಚಾರ್ಯರು ಪಂಡಿತರು, ನೀವು ಜ್ಞಾನ ಕೊಡ್ತೀರಾ, ನಾವೆಲ್ಲಿ ಕೊಡ್ಲಿಕ್ಕಾಗುತ್ತೆ ಅಂತ ಮತ್ತು ಪ್ರಶ್ನೆ. ಅದಕ್ಕುತ್ತರ, ಜ್ಞಾನ ಪಡ್ಕೊಂಡ ಮೇಲೆ ಇನ್ನೊಬ್ಬರಿಗೆ ಜ್ಞಾನ ಕೊಡಲಿಕ್ಕೆ ಪಂಡಿತರೇ ಆಗಬೇಕಾಗಿದ್ದೇನಿಲ್ಲ. ನಮಗೆಷ್ಟು ಜ್ಞಾನ ಎಟಕಿರುತ್ತೆ, ಆ ಎಟಕಿದ ಜ್ಞಾನವನ್ನ ನಮಗೆ ಗೊತ್ತಿದ್ದ ಇನ್ನೊಬ್ಬರಿಗೆ, ಏನೂ ಗೊತ್ತಿಲ್ಲದ ನಮಗೆ ಪರಿಚಯವಿರುವ ಇನ್ನೊಬ್ಬ ವ್ಯಕ್ತಿಗೆ ತಿಳಿಸಿಕೊಟ್ಟು ನಮ್ಮಂತೆ ಅವರು ಅನುಷ್ಠಾನಾದಿಗಳು ಮಾಡಿ ಅನುಸಂಧಾನಾದಿಗಳು ಮಾಡುವಂತೆ ನಾವು ಅವರಿಗೆ ತಿಳಿಸಿಕೊಟ್ಟರೆ ಅವರು ವಿಶೇಷವಾಗಿ ನಮ್ಮ ಶಿಷ್ಯರಾಗ್ತಾರೆ, ಅವರು ನಮಗೆ ಮಕ್ಕಳ ಸಮಾನ. ಅದರಿಂದ ಒಂದು ವೇಳೆ ಭಗವಂತನ ಸಂಕಲ್ಪದಲ್ಲಿ ಪ್ರತ್ಯಕ್ಷವಾದ ಮಕ್ಕಳು ಯಾರ್ಯಾರಿಗಿಲ್ಲ, ಅವರು ಕೊರಗಬೇಕಾದ ಅವಶ್ಯಕತೆ ಇಲ್ಲ. ಆದ್ದರಿಂದ ಪಿತೃ ಋಣವನ್ನ ಮಕ್ಕಳು ಈ ವಿಚಾರ ನೋಡಿದವು. ಇನ್ನ ನಾವು ಶ್ರಾದ್ಧ ಮಾಡಿ ಪಿತೃ ಋಣವನ್ನ ಕಳಕೊಳ್ಳುವ ರೀತಿ ಹೇಗೆ, ಆ ಶ್ರಾದ್ದದಲ್ಲಿ ನಾವು ಯಾವ ಯಾವ ವಿಚಾರಗಳನ್ನು ಅವಶ್ಯ ತಿಳಿಯಲೇಬೇಕು. ಇನ್ನ ಈ 10 ದಿನ ಅಥವಾ 13 ದಿನ ಅಂತ ಆಗುತ್ತೆ, ಧರ್ಮೋದಕದವರೆಗೂ ಒಂದು ಹಂತ, ನಂತರ ಒಂದು ಹಂತ. ಅದರಲ್ಲಿ ಏನೇನು ಮಾಡಬೇಕು, ಹೇಗೆ ಹೇಗೆ ಮಾಡಬೇಕು, ವಿಧ ವಿಚಿತ್ರವಾಗಿರತಕ್ಕಂಥ ಸಂಪ್ರದಾಯಗಳು ಅಲ್ಲಲ್ಲಿ ಅಲ್ಲಲ್ಲಿ ಆಯಾ ದೇಶಗಳಲ್ಲಿ ಇರುತ್ತೆ. ಆಯಾ ಸಂಪ್ರದಾಯಗಳು ಅದಕ್ಕೆ ಋಷಿಮುನಿಗಳು ಹುಟ್ಟಾಕಿದ ಸಂಪ್ರದಾಯಗಳು ಅಂತ ಕೆಲವಾದರೆ, ಅಲ್ಲಲ್ಲಿರುವ ವ್ಯಕ್ತಿಗಳು ಅವರವರ ಬುದ್ಧಿಗೆ ತಕ್ಕಂತೆ ಹುಟ್ಟಾಕಿದ್ದು ಅಂತಿದ್ದು ಅದನ್ನ ಸಂಪ್ರದಾಯ ಅಂತ ಹೆಸರಿಂದ ಕರೆದು ಅದರಲ್ಲಿ ಸೇರಿಸಿದ್ದು ಕೆಲವಿರುತ್ತೆ. ಅದನ್ನು ವಿಂಗಡಣೆ ಮಾಡಿ ಹೀಗೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಸಾಧ್ಯ. ಆದರೆ ನಮಗೆ ಗ್ರಂಥಗಳಲ್ಲಿ ಪ್ರಮಾಣ ಪುರಸ್ಸರವಾಗಿ ಏನೇನು ಹೇಳಿದ್ದಾರೆ, ಹೇಗೆ ಹೇಳಿದ್ದಾರೆ, ಅವುಗಳನ್ನು ನಾವು ಎಷ್ಟರ ಪರ್ಯಂತ ತಿಳಿಯಲಿಕ್ಕೆ ಸಾಧ್ಯ ಅಷ್ಟನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನ ಮಾಡುವುದು ಅತ್ಯಂತ ಸೂಕ್ತ, ಅತ್ಯಂತ ಸೂಕ್ತ. ಸರಿ, ಆ ಒಂದು ಕ್ರಮದಲ್ಲಿ ನಾಳೆ ಮಹಾಲಯ ಪಕ್ಷ ಪರ್ಯಂತ, ಮಹಾಲಯ ಅಮಾವಾಸ್ಯ ಪರ್ಯಂತ ದಿನ ಆಗಲು 9 ಗಂಟೆಗೆ ಸೇರೋಣ. 10 ಗಂಟೆ ಒಳಗೆ ಎಷ್ಟು ಹೊತ್ತಾಗುತ್ತೋ ಅಷ್ಟು ಈ ವಿಷಯ ವಿಚಾರಗಳನ್ನೆಲ್ಲ ನೋಡೋಣ. ಅದರಲ್ಲಿ ಮೊದಲನೆಯದು ಸಾಮಾನ್ಯ ಪಕ್ಷ ಮಾಸದಲ್ಲಿ ಅಥವಾ ಯಾರಾದರೂ ಹೋದಾಗ ಅಥವಾ ಪಕ್ಷ ಮಾಸದಲ್ಲಿ ನೋಡತಕ್ಕಂಥದ್ದು ಗರುಡ ಪುರಾಣ. ಅದರಲ್ಲಿ ಗರುಡ ಪುರಾಣ ದೊಡ್ಡದು, 3 ಭಾಗ, ಪ್ರೇತಕಾಂಡ, ಬ್ರಹ್ಮಕಾಂಡ, ವ್ರತಕಾಂಡ ಅಂತ 3 ಕಾಂಡಗಳಿವೆ. ಅದರಲ್ಲಿ ಸಾಮಾನ್ಯವಾಗಿ ಯಾರಾದರೂ ಮೃತರಾದಾಗ ಗರುಡ ಪುರಾಣ ಹೇಳುವುದು ಅದು ಪ್ರೇತಕಾಂಡ. ಇನ್ನ ಶ್ರೀಮದ್ ಆಚಾರ್ಯರು ಶಾಸ್ತ್ರದಲ್ಲಿ ಪ್ರತಿಯೊಂದು ಕಡೆ ಪ್ರಮಾಣಗಳನ್ನು ಕೊಡುತ್ತಾ ಅದನ್ನು ಗಾರುಡೇ ಗಾರುಡೇ ಅಂತ ಗರುಡ ಪುರಾಣದಲ್ಲಿ ಹೀಗಿದೆ ಅಂತ ಹೇಳ್ತಾರಲ್ಲ, ಅದು ಬ್ರಹ್ಮಕಾಂಡದ ವಿಚಾರಗಳೆಲ್ಲ. ನಂತರ ವ್ರತಕಾಂಡ ಅಂತ ಇನ್ನೊಂದು ಬರುತ್ತೆ, ನಾನಾ ವ್ರತಗಳು, ಎಷ್ಟೆಷ್ಟು ವ್ರತಗಳಿವೆ, ಆ ವ್ರತಗಳ ಫಲಗಳೇನು, ಅಲ್ಲಿ ದೇವತೆಗಳು ಯಾರು, ಅವೆಲ್ಲವನ್ನ ಹೇಳತಕ್ಕಂಥದ್ದು ವ್ರತಕಾಂಡ ಅಂತ ಬರುತ್ತೆ. ಈಗ ಸದ್ಯಕ್ಕೆ ನಾವು ಈ 15 ದಿನಗಳಲ್ಲಿ ಪಿತೃಗಳ ಶ್ರಾದ್ದಾದಿಗಳನ್ನು ಕುರಿತು ನೋಡುತ್ತಾ ಇದ್ದೇವಾದ್ದರಿಂದ ಪ್ರೇತಕಾಂಡವನ್ನು ಚೂರು ನೋಡೋಣ. ನೋಡಿ ಎಷ್ಟರವರೆಗೂ ನಮಗೆ ಬೇಕೋ ಅಷ್ಟು ನೋಡಿ ಪೌರೋಹಿತ್ಯ ಭಾಗದ್ದು ಹೇಳುತ್ತಾರೆ ಹೇಗೆ ಮಾಡಬೇಕು ಏನು ಅಂತ. ನಾವು ಎಷ್ಟು ಅವಶ್ಯವಾಗಿ ತಿಳಿಯಲೇಬೇಕು ಅಷ್ಟು ತಿಳಿಯೋಣ ಈ ಭಾಗ. ಹಾಗೆ ಇನ್ನು ಯಾವುದು ಅಂದರೆ ವಿಶೇಷವಾಗಿರತಕ್ಕಂಥ ಪಿತೃಗಣ ಸಂಧಿ ಅಂತ ಹೇಳಿದ್ದಾರೆ, ಅಲ್ಲಿ ಶ್ರಾದ್ದ ಕಾಲದಲ್ಲಿ ಮಾಡಬೇಕಾದ ಅನುಸಂಧಾನಗಳ ಅದ್ಭುತ ಪರಿಚಯವನ್ನು ದಾಸರಾಯರು ಮಾಡಿಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಯಾವುದು ಅಂದರೆ ವಿಶೇಷವಾಗಿರತಕ್ಕಂಥ ಹರಿವಂಶದಲ್ಲಿ ಬರತಕ್ಕಂಥ ಶ್ರಾದ್ದ ಕಲ್ಪ. ಹಾಗೆ ವಿಷ್ಣು ಪುರಾಣದಲ್ಲಿ ಬರತಕ್ಕಂಥ ಶ್ರಾದ್ದ ಕಲ್ಪ ಅಂದರೆ ಶ್ರಾದ್ದ ವಿಷಯಕವಾಗಿರತಕ್ಕಂಥ ಅಧ್ಯಾಯ. ಈ ರೀತಿಯಲ್ಲಿ ಶ್ರಾದ್ದ ವಿಚಾರವಾಗಿ ತುಂಬಾ ಕಡೆ ಪುರಾಣಗಳಲ್ಲಿ ಒತ್ತಿ ಒತ್ತಿ ಅನೇಕ ವಿಚಾರಗಳನ್ನು ಹೇಳುತ್ತಾ ಬಂದಿದ್ದಾರೆ. ಸದ್ಯಕ್ಕೆ ನಾವು ಗರುಡ ಪುರಾಣಕ್ಕೆ ಪ್ರವೇಶ ಮಾಡೋಣ. ಯದ್ಯಪಿ ಗರುಡ ಪುರಾಣ ಪ್ರೇತಕಾಂಡವೇ ಸರಿಯಾಗಿ ಪೂರ್ಣವಾಗಿ ಕೇಳಿರಲ್ಲ, ಅದನ್ನ ಚೂರು ನೋಡೋಣ. ಇಲ್ಲಿ ವಿಶೇಷವಾಗಿ 16 ಅಧ್ಯಾಯಗಳಿಂದ ಕೂಡಿದ್ದು ಪ್ರೇತಕಾಂಡದ ವಿಚಾರ. ಅದರಲ್ಲಿ ಸಾಮಾನ್ಯವಾಗಿ ಯಾರಾದರೂ ಹೋದಾಗ ಅಲ್ಲಿ ಪ್ರೇತಕಾಂಡ ಅಂತ ಶುರು ಆಗುತ್ತೆ. ಶುರು ಆದದ್ದೇ ಈ ಪಾಪಿಗಳು, ಆ ಪಾಪಿಗಳು ಹೋಗತಕ್ಕಂಥ ಘೋರವಾದ ಮಾರ್ಗ, ಭೀಕರವಾದ ಮಾರ್ಗ. ಆ ಮಾರ್ಗದಲ್ಲಿ ಪಾಪಿಗಳು ಹೇಗೆ ಹೇಗೆ ಹೋಗ್ತಾರೆ ಅಂತ ಅಲ್ಲಿ ಕೊಡತಕ್ಕಂಥ ಯಾತನೆ, ನಂತರ ಯಮಲೋಕದಲ್ಲಿ ಅವರು ಪಡುವ ಯಾತನೆ, ಆಯಾ ಪಾಪಗಳು, ಆ ಪಾಪಗಳಿಗೆ ಏನೇನು ಶಿಕ್ಷೆಗಳು ಎಲ್ಲ ವಿಸ್ತಾರವಾಗಿ ಹೇಳುತ್ತಾ ಬರ್ತಾರೆ. ಚೆನ್ನಾಗಿದೆ. ಆದರೆ ಸಾಮಾನ್ಯವಾಗಿ ಚೂರು ಪುಣ್ಯ ಮಾಡಿಕೊಂಡವರಿಗೆ ಏನು ಗತಿಯಾಗುತ್ತೆ, ಅವರು ಹೇಗೆ ಹೋಗ್ತಾರೆ? ಪಾಪ ಯಾರು ಹೋಗಿರ್ತಾರೆ? ಅವರು ವ್ರತ ಅನುಷ್ಠಾನ ಏನೋ ಮಾಡಿಕೊಂಡು ಯಥಾಶಕ್ತಿ ಯಥಾಮತಿ ಮಾಡಿಕೊಂಡೇ ಹೋಗಿರ್ತಾರೆ, ದೇವರ ಚಿಂತನೆ ಮಾಡಿಕೊಂಡೇ ಹೋಗಿರ್ತಾರೆ. ಈ ಇದ್ದವರಿಗೆ ಹೋದಂಥ ವ್ಯಕ್ತಿ ಅವರಿಗೆ ಯಾವ ಒಳ್ಳೆ ಗತಿ ಆಗಿದ, ಏನಾಗಿರುತ್ತೆ, ಅವರು ಮಾಡಿದಂಥ ಅನುಷ್ಠಾನಕ್ಕೆ ಹೇಗಿರುತ್ತೆ ಅಂತ, ಅಥವಾ ತಮಗೇನು ಅಂತ ಕೂತವರಿಗೆ ಅಲ್ಲಿ ಶುರು ಆಗೋದೇ ಪಾಪಿಗಳನ್ನ ಹೀಗೆ ಕಡಿತಾರೆ ಬಡಿತಾರೆ ಅಂತ ಶುರು ಆದಾಗ, ಸಾಮಾನ್ಯವಾಗಿ ಯಪ್ಪ ಇದೇನಿದು, ಒಂದು ಪುಣ್ಯ ಮಾಡಿದವರಿಗೆ ಏನಾಗುತ್ತೆ, ಅವರು ಹೇಗೆ ಹೇಗಿರುತ್ತೆ ಏನು ಅಂತ ಚೂರು ಗರುಡ ಪುರಾಣದಲ್ಲಿ ಹೇಳಿಲ್ವ. ಅದಕ್ಕೆ ನಮಗೆ ವಿಶೇಷವಾಗಿ ಚೂರು ಪುಣ್ಯ ಮಾಡಿದವರಿಗೆ ಹೇಗಿರುತ್ತೆ ಅಂತ ನೋಡಿ ನಂತರ ಪಾಪಿಗಳಿಗೆ ಹೇಗಾಗುತ್ತೆ. ಇಲ್ಲಿ ಈ ವಿಶೇಷವಾಗಿರತಕ್ಕಂಥ ಪಾಪಿಗಳ ಮಾರ್ಗ, ಪಾಪಿಗಳಿಗೆ ಆಗತಕ್ಕಂಥ ಒಂದು ದುಃಖಗಳು ಹೇಳುವಾಗ, ಆ ಪಾಪಿ ಅಂತ ಏನು ಹೇಳ್ತಾ ಇದ್ದಾರೆ, ಆ ಡೆಫಿನಿಷನ್ ಏನು, ಆ ಪಾಪಿ ಅಂದರೆ ಹೇಗೆ, ಚೂರು ಪಾಪ ಮಾಡಿದ್ರೂ ಅವರನ್ನ ಅದೇ ಲೆಕ್ಕದಲ್ಲಿ ತಗೊಳ್ಬೇಕಾ, ಅಥವಾ ಯಾವ ಪಾಪ ಹೇಗೆ ಅಂತ ನೋಡಿದಾಗ ಅಲ್ಲಿ ಹೇಳುತ್ತಾರೆ, ಜನ್ಮದಲ್ಲಿ ಒಮ್ಮೆಯೂ ಭಗವಂತನ ಸ್ಮರಣೆ ಮಾಡದೇ ಇರತಕ್ಕಂಥ ವ್ಯಕ್ತಿ ಯಾರಿದ್ದಾರೆ, ಒಮ್ಮೆಯೂ ತಲೆಬಾಗದೆ ಇರುವ ಭಗವಂತನಿಗೆ ದೇವರ ನೆನೆಯದೇ ಇರತಕ್ಕಂಥ ವ್ಯಕ್ತಿಗಳ್ಯಾರಿದ್ದಾರೆ, ಅವರಿಗೆ ಹೇಳೋದು ಆ ಮಾರ್ಗ, ದಕ್ಷಿಣ ಮಾರ್ಗ. ಭಗವಂತನ ಸ್ಮರಣೆ ಮಾಡತಾ ಸಾಧನಾದಿಗಳನ್ನ ಮಾಡುತ್ತಾ ಇದ್ರು ಪಾಪಗಳು ಘಟನೆ ಆಗ್ತಾ ಇರುತ್ತೆ, ಪಾಪಗಳು ಘಟನೆ ಆಗ್ತಾ ಇರುತ್ತೆ, ಅಂಥವರಿಗೆ ಆ ಮಾರ್ಗ ಹೇಳಿಲ್ಲ. ಹಾಗಾದ್ರೆ ಹೇಗೆ ವ್ಯವಸ್ಥೆ, ಇದರ ಬಗ್ಗೆ ಹೇಗೆ ಚೆನ್ನಾಗಿ ತಿಳ್ಕೋಬೇಕು ಎಂಬುದನ್ನ ಇಲ್ಲಿ ನಾವು ನೋಡಿದರೆ 14ನೆಯ ಅಧ್ಯಾಯ ಅದು ಯಮಲೋಕದ ಪರಿಚಯ ಮಾಡಿಕೊಡುತ್ತೆ. ಅದನ್ನೇ ಒಂದು ಸಲ ನೋಡಿಕೊಂಡು ನಂತರ ಮುಂದಕ್ಕೆ ಹೋಗೋಣ. ಗರುಡ ದೇವರು ಪ್ರಶ್ನೆ ಮಾಡುತ್ತಾ ಬರ್ತಾ ಇದ್ದ, ಯಮಲೋಕ ಕಿಯನ್ ಮಾರ್ಗ ಕೀದೃಶ ಕೇನ ನಿರ್ಮಿತ ಸಭಾಚ ಕೀದೃಶಿ ತಸ್ಯಾಂ ಧರ್ಮ ಹಸ್ತೇ ಚ ಕೈಸ್ಸಹ. ಈ ಧರ್ಮಲೋಕ ಅಂದ್ರೆ ಯಮಲೋಕ, ಎಷ್ಟು ಮಾರ್ಗಗಳಿವೆ ಯಮಧರ್ಮರಾಜರ ಲೋಕಕ್ಕೆ, ಎಂಥ ಅದು, ಯಾರು ನಿರ್ಮಾಣ ಮಾಡಿದ್ರು, ಅಲ್ಲಿ ಸಭೆ ಇದೆಯಾ, ಸಭೆ ಇದ್ದರೆ ಧರ್ಮರಾಜರ ಸಭಾ, ಆ ಸಭೆಯಲ್ಲಿ ಅದೆಂಥದ್ದು, ಅಲ್ಲಿ ಧರ್ಮರಾಜರು ಯಾರ್ಯಾರ ಜೊತೆಗೆ ಆ ಸಭೆಯಲ್ಲಿ ಆಸೀನರಾಗಿರ್ತಾರೆ. ಇನ್ನ ಯೇ ಧರ್ಮ ಮಾರ್ಗೈ ಗಚ್ಚಂತಿ ಧಾರ್ಮಿಕಾಃ ಧರ್ಮ ಮಂದಿರಂ ತಾನ್ ಧರ್ಮಾನ್ ಅಭಿಮಾರ್ಗಾಂಶ್ಚ ಮಮಾಖ್ಯಾಹಿ ದಯಾನಿಧೇ. ಯಾರು ಧರ್ಮ ಮಾರ್ಗಗಳಿಂದ ವಿಶೇಷವಾಗಿ ಧಾರ್ಮಿಕರಾದವರು ಧರ್ಮರಾಜನ ಮಂದಿರಕ್ಕೆ ಹೋಗ್ತಾರೋ ಆ ಧರ್ಮ ಪೂರ್ಣವಾಗಿರತಕ್ಕಂಥ ವ್ಯಕ್ತಿಗಳು ಹೋಗತಕ್ಕ ಮಾರ್ಗಗಳನ್ನು ಕೂಡ ನನಗೆ ತಿಳಿಸಿಕೊಡಿ ಅಂತ ಹೇಳ್ತಾರೆ. ಇಲ್ಲಿ 13 ಅಧ್ಯಾಯಗಳವರೆಗೆ ಹೇಳಿದ್ದು ಯಾವ ಮಾರ್ಗ, ಇಲ್ಲಿ ಯಾವ ಮಾರ್ಗಗಳು ಹೇಳುತ್ತಾರೆ ಎಂಬುದನ್ನು ನೋಡಿದಾಗ ಇಲ್ಲಿ ಹೇಳುತ್ತಾರೆ, ಯಮಧರ್ಮರಾಜರ ಪಟ್ಟಣಕ್ಕೆ 4 ಮಾರ್ಗಗಳಿವೆ, 4 ದ್ವಾರಗಳು, 4 ಮಾರ್ಗಗಳು, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಅಂತ 4 ದ್ವಾರಗಳಿವೆ, 4 ಮಾರ್ಗಗಳು. ಅದರಲ್ಲಿ ಪೂರ್ವ ಪಶ್ಚಿಮ ಉತ್ತರ ದ್ವಾರಗಳಿಂದ ಧಾರ್ಮಿಕರಾದವರೆಲ್ಲರೂ ಹೋಗ್ತಾರೆ, ಧರ್ಮ ಮಾರ್ಗದಲ್ಲಿದ್ದವರು ಎಲ್ಲರೂ ಹೋಗ್ತಾರೆ ಆ ಒಂದು ಮಾರ್ಗದಲ್ಲಿ. ನಂತರ ದಕ್ಷಿಣ ದ್ವಾರದಲ್ಲಿ ಕೇವಲ ಪಾಪ ಮಾಡಿದವರು. ಕೇವಲ ಪಾಪ, ಭಗವಂತನ ಒಮ್ಮೆಯೂ ಸ್ಮರಣೆ ಮಾಡದೇ ಇರತಕ್ಕಂಥ ಮಹಾಪಾಪಿಗಳು ಯಾರಿರ್ತಾರೆ ಅವರಿಗೆ ಕಟ್ಟಿಟ್ಟ ಬುತ್ತಿ ದಕ್ಷಿಣ ಮಾರ್ಗ. ಆದ್ದರಿಂದ ಸಂಶಯ ಏನು ಅಂತ, ನಾವು ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗ್ಲೇಬೇಕಲ್ವಾ? ಹೋಗ್ಲೇಬೇಕು ಎಂಬುದರಲ್ಲಿ ಡೌಟ್ ಯಾರಿಗೂ ಇಲ್ಲ, ಎಲ್ಲರೂ ಹೋಗ್ಲೇಬೇಕಾಗಿ. ಹಾಗಾದರೆ ಈ ಯಮಯಾತನೆ ಅಂತ ಏನು ಆ ಮಾರ್ಗದಲ್ಲಿ ಹೋಗುವಾಗ ಬಡಿಯೋದು ಕಡಿಯೋದು ಎಲ್ಲ ಇರುತ್ತೆ ಅಂತಾರಲ್ಲ, ನಮಗೂ ಅಂತ ಸ್ವಲ್ಪ ಭಯ ಸಹಜ, ಎಲ್ಲರಿಗೂ ಇದ್ದೇ ಇರುತ್ತೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ನೀವು ನಿತ್ಯವೂ ಶ್ರೀಹರಿಯ ಸ್ಮರಣೆ ಮಾಡಿದ್ದೇ ಆದರೆ ಕ್ಷಣ ಕ್ಷಣಕ್ಕೂ ಅಲ್ಲ, ಚೂರ ನಿತ್ಯ ಭಗವಂತನ ಸ್ಮರಣೆ ಮಾಡಿದ್ದೇ ಆದರೆ, ಯಥಾಶಕ್ತಿ ನಿಮ್ಮ ಧರ್ಮ ಕರ್ಮಗಳನ್ನು ಮಾಡಿದ್ದೇ ಆದರೆ, ದೊಡ್ಡವರಿಗೆ ಗೌರವ ಸಲ್ಲಿಸಿದ್ದೇ ಆದರೆ, ಇನ್ನೊಬ್ಬರಿಗೆ ಕೈ ಎತ್ತಿ ಅನ್ನದಾನ ಚೂರಾದರೂ ಮಾಡಿದ್ದೇ ಆದರೆ, ಬ್ರಾಹ್ಮಣರಿಗೆ ಸತ್ಕಾರ ಚೂರಾದರೂ ಮಾಡಿದ್ದೇ ಆದರೆ, ಯತಿಗಳಿಗೆ ನಮಸ್ಕಾರಾದಿಗಳು ಮಾಡಿದ್ದೇ ಆದರೆ, ಕನಸಲ್ಲೂ ನೀವು ಆ ಮಾರ್ಗದ ಕುರಿತು ಆಲೋಚನೆ ಮಾಡಬೇಕಾಗಿಲ್ಲ. ಧೈರ್ಯವಾಗಿ ಮಲಗಿ, ನಿಮ್ಮ ತಂಟೆಗೆ ಯಮಭಟರು ಬರೋದೇ ಇಲ್ಲ, ಸ್ವಪ್ನದಲ್ಲೂ ಯಮಭಟರು ನಿಮಗೆ ಬರುವುದಿಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲವಾ, ಧೈರ್ಯ ಕೊಡತಾ ಇದೆ ಗರುಡ ಪುರಾಣ ಅಂದ್ರೆ. ಎಲ್ಲರೂ ಭಯಪಟ್ಟು ಯಪ್ಪ ಯಾಕಾದ್ರೂ ಈ ಗರುಡ ಪುರಾಣ ಕೇಳಬೇಕಾ ಅಂತ ಓಡಿ ಹೋಗ್ತಾರಲ್ವ, ಇಲ್ಲ, ಭಯ ಪರಿಹಾರ ಮಾಡಲಿಕ್ಕೆ ಇರುವುದೇ ವಿಶೇಷವಾದ ಗರುಡ ಪುರಾಣ, ಸರಿಯಾಗಿ ತಿಳಿಯಬೇಕು. ಹಾಗಾದರೆ ಇದು ಹೇಳ್ತಾ ಬರ್ತಾ ಇದ್ದಾರೆ, ಭಗವಂತ ಉತ್ತರ ಕೊಡುತ್ತಾರೆ, ಹೇ ನಾರ ಹೇ ಗರುಡ, ಯದ್ಗಮ್ಯಂ ನಾರದಾದಿವಿಹಿ ಪ್ರವಕ್ಷ್ಯಾಮಿ ಶೃಣುತಾರ್ಕ್ಷ್ಯ. ನಾರದಾದಿ ಮಹರ್ಷಿಗಳು ಹುಡುಕಿಕೊಂಡು ಹೋಗ್ತಾ ಅಲ್ಲಿಗೆ, ಅಂಥ ಒಳ್ಳೆ ನಗರ ಅದು, ಧರ್ಮನಗರ, ದಿವ್ಯಂ ಮಹಾಪುಣ್ಯೈ ಅವಾಪ್ಯತೆ ಹೇಳುತ್ತಾರೆ ನೋಡಿ. ಆ ನಗರಕ್ಕೆ ಹೋಗುವುದು ಮಹಾಪುಣ್ಯ ಮಾಡಿಕೊಂಡರೆ ಸಿಗುತ್ತಯ್ಯ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳ್ತಾರೆ. ಮತ್ತು ಪಾಪಿಗಳು ಅಲ್ಲಿಗೆ ಹೋಗ್ತಾರಲ್ವ ಅಂದರೆ ಅವರ ಸೆಕ್ಷನ್ ಬೇರೆ, ಮಿಕ್ಕದ್ದು ಬೇರೆ, ಇವರ ಸೆಕ್ಷನ್ ಬೇರೆ. ಹಾ, ಇದು ಎಲ್ಲಿ ಬರುತ್ತೆ? ಯಮಧರ್ಮರಾಜರ ಪಟ್ಟಣ ಹೇಳ್ತಾರೆ. ಯಾಮ್ಯ ನೈರ್ವತಯೋರ ಮಧ್ಯೆ ಪುರಂ ವೈವಸ್ವತಸ್ಯತು ವೈವಸ್ವತಸ್ಯ. ವೈವಸ್ವತರು ಯಾರು? ವಿವಸ್ವಾನ್ ನಾಮಕ ಸೂರ್ಯದೇವರ ಮಕ್ಕಳು ವೈವಸ್ವತ. ಯಾರು? ಯಮಧರ್ಮರಾಜ. ಅವರು ಯಾಮ್ಯ ಅಂದ್ರೆ ದಕ್ಷಿಣ ನೈಋತ್ಯಗಳ ಮಧ್ಯೆ ಸಿಗತಕ್ಕ ಪಟ್ಟಣವಿದು. ಎಲ್ಲ ಸರ್ವಂ ವಜ್ರಮಯಂ, ಒಳ್ಳೆ ವಜ್ರದಿಂದನೇ ತಯಾರು ಮಾಡಿದ್ದು ಪಟ್ಟಣ. ನಾವು ಒಂದು ಚಿಕ್ಕ ಕಲ್ಲು ಯಾವುದೋ ವಜ್ರದ್ದು ಬೇಕಾದ್ರೆ ನೋಡಿ ಕೇಳಿ, ಅಂಗಡಿಗೆ ಹೋದರೆ ಚಿಕ್ಕ ಕಲ್ಲು ನೋಡಿದರೆ ಬಹಳ ಚಿಕ್ಕದು, ಸಾಸಿವೆ ಎಷ್ಟಿರುತ್ತೆ ಅದು, ಅದನ್ನ ಯಾವುದರಲ್ಲಿ ದೊಡ್ಡ ಪೆಟ್ಟಿಗೆ ತರ ಇಟ್ಟು ಅದ್ರ ಇಟ್ಟಿರ್ತಾರೆ ಎಷ್ಟಯ್ಯ ಅಂದ್ರೆ, ಎಷ್ಟಿಲ್ರಿ ಈ ಕಲ್ಲು? ಒಂದು 20,000. ಸಣ್ಣ ಕಲ್ಲು, ಸಾಸಿವೆ ಎಷ್ಟಿದೆ, ಎಷ್ಟಯ್ಯ ಅಂದರೆ 20,000. ದೊಡ್ಡ ಕಲ್ಲು ಮುಗಿಯಿತು, ಲಕ್ಷಾಂತರಕ್ಕೆ ಹೋಗುತ್ತೆ. ನಾವು ಕಲ್ಲುಗಳನ್ನು ಚಿಕ್ಕದಾಗಿ ನೋಡೋದರಲ್ಲೇ ಸಾಕು ಅಂದರೆ, ಆ ಇಡೀ ಪಟ್ಟಣ ವಜ್ರದಿಂದನೇ ತಯಾರಾಗಿದೆ ಅಂದರೆ ಎಂಥ ಪಟ್ಟಣ ಆಗಿರಬೇಕು? ಒಂದು ಸಲ ನೀವು ಚಿಂತನೆ ಮಾಡಿಕೊಳ್ಳಿ, ಆ ಇಡೀ ಪಟ್ಟಣ ವಜ್ರದಿಂದ ತಯಾರಾಗಿದ್ದು, ಅಲ್ಲಿ ಸೂರ್ಯ ಕಾಂತಿ ಬಿದ್ದ ಕೂಡಲೇ ಹೇಗೆ ಹೊಳೆಯಬೇಕು ಆ ಪಟ್ಟಣ ನೋಡ್ಲಿಕ್ಕೆ, ನಮ್ಮ ಕಣ್ಣು ಸಾಕಾಗುತ್ತೆ, ಕಣ್ಣು ಕುಕ್ಕಿ ಹೋಗ್ಬಿಡುತ್ತೆ, ಶಾಕಾಗುತ್ತೆ ನಮ್ಮ ಕಣ್ಣಲ್ಲಿ. ಅಂಥದ್ದು ಆ ಯಮಧರ್ಮರಾಜರ ಪಟ್ಟಣ. ಅಲ್ಲಿ ಹೇಳ್ತಾ ಇದ್ದಾರೆ ಎಷ್ಟಿದೆ, ಅಭೇದ್ಯಂ ತತ್ಸುರಾಸುರೈಹಿ, ದೇವತೆಗಳಾಗಲಿ ದಾನವರಾಗಲಿ ಅದನ್ನು ಭೇದನ ಮಾಡಲಿಕ್ಕಾಗಲ್ಲ. ಅದ್ಯಾಕೆ ಹಾಗೆ ಹೇಳ್ತೀರಾ? ಯಾಕಂದ್ರೆ ಅಲ್ಲಿ ಭಗವಂತ ನಿಂತಿದ್ದಾನೆ, ರಾಮಚಂದ್ರ, ಅವನೇ ಯಮ. ಯಮಧರ್ಮರಾಜ ಅಂತ ಹೆಸರಿನಿಂದ ಯಮಧರ್ಮರಾಜರನ್ನು ಬ್ರಹ್ಮದೇವರನ್ನೇ ಶಾಸನ ಮಾಡತಕ್ಕಂಥ ರಾಮಚಂದ್ರ ನಿಂತಿದ್ದಾನೆ. ಅದಕ್ಕೆ ಯಮನೇ ರಾಮನು, ರಾಮನೇ ಯಮನು ಅಂತ ಚೆನ್ನಾಗಿ ಹೇಳ್ತಾರೆ. ನಂತರ ಚತುರಸ್ರಂ ಚತುರ್ದ್ವಾರಂ ಉಚ್ಚ ಪ್ರಾಕಾರ ವೇಷ್ಟಿತಂ, ಅದು ಚಚ್ಚೌಕದಲ್ಲಿದೆ, ಚತುರಸ್ರಾಕಾರದಲ್ಲಿದೆ. ನಂತರ ನಾಲ್ಕು ದ್ವಾರಗಳಿಂದ ಕೂಡಿದೆ ದೊಡ್ಡ ಪ್ರಾಕಾರ. ದೊಡ್ಡ ಪ್ರಾಕಾರ ಅಂದ್ರೆ ಸ್ವಲ್ಪ ನೋಡಬೇಕಾದ್ರೆ ನಮ್ಮ ಶ್ರೀರಂಗ, ಹಾಗೆ ವಿಶೇಷವಾದ ಕಂಚಿ, ಅಲ್ಲ ನೋಡಿದ್ರೆ ದೊಡ್ಡ ದೊಡ್ಡ ಪ್ರಾಕಾರಗಳು ಹೌದಾನೆ. ಅದೇ ತರ ಇನ್ನ ದೊಡ್ಡ ಪ್ರಾಕಾರ ಹೇಳ್ತಾ ಇದ್ದಾರೆ. ಎಷ್ಟಿದೆ ಪಟ್ಟಣ? ಹೆಚ್ಚಿಲ್ಲಂತೆ, ಚಿಕ್ಕದು. ಎಷ್ಟು? ಯೋಜನಾನಾಂ ಸಹಸ್ರಂ ಹಿ ಪ್ರಮಾಣೇನ ತದುಚ್ಯತೆ ಅಂತ ಹೇಳ್ತಾ ಇದ್ದಾರೆ. ಸಾವಿರ ಯೋಜನಗಳು ವಿಶೇಷವಾಗಿರತಕ್ಕಂಥ ಅಗಲ ಉದ್ದ ಇದೆ ಮಹಾನುಭಾವರದ ಪಟ್ಟಣ. ಅದರಲ್ಲಿ ವಿಶೇಷವಾಗಿ ಸಂಪದ್ಭರಿತವಾಗಿರತಕ್ಕಂಥದ್ದು ಯಾವುದು ಅಂದ್ರೆ ಸುಭಗಂ ಚಿತ್ರಗುಪ್ತಸ್ಯ ಮಂದಿರಂ. ನಿತ್ಯವೂ ನಾವು ಚಿತ್ರಗುಪ್ತರ ಸ್ಮರಣೆ ಮಾಡಬೇಕು. ಚಿತ್ರಗುಪ್ತರ ಸ್ಮರಣೆ, ಅದರಿಂದ ಪಾಪಗಳ ಪರಿಹಾರ. ಅದರಿಂದ ನಾವು ಗಂಡಸರಾದರೆ ಚಿತ್ರಾಯ ಸ್ವಾಹ, ಚಿತ್ರಗುಪ್ತಾಯ ಸ್ವಾಹ ಅಂತ ಚಿತ್ರಗುಪ್ತರಿಗೆ ಆಹುತಿ ಕೊಡುತ್ತೀವಿ. ಇವೆಲ್ಲ ಯಾಕೆ? ಏನು ಅವರಿಗೆ ಡೊನೇಷನ್ ಏನಾದರೂ ಸ್ವಲ್ಪ ಏನಾದರೂ ಕೊಡ್ತೀವ? ಇಲ್ಲ. ಯಾರಾದರೆ ಧರ್ಮಬದ್ಧವಾಗಿ ಅವರಿಗೆ ಕೊಡಬೇಕಾದ ಆಹುತಿಗಳನ್ನು ಭಗವಂತನ ನೈವೇದ್ಯದ ಪೂರ್ವಕವಾಗಿ ಕೊಡುತ್ತಾರೋ ಅಂಥವರಿಗೆ ಏನು ಮಾಡುತ್ತಾರವರು? ಏನಾದ್ರು ಸ್ವಲ್ಪ ಪ್ರಾಫಿಟ್ ಕೊಡಬೇಕಲ್ಲ. ನಮ್ಮ ಕರ್ಮಾನುಸಾರ ನಮಗೆ ಶಿಕ್ಷಾ ಕೊಟ್ಟೇ ಕೊಡ್ತಾರೆ. ಇದು ಏನು ಕೊಟ್ಟಿರಲಿ ಬಿಟ್ಟಿರಲಿ, ಆದರೆ ಅಲ್ಲಿಗೆ ಹೋದಂತಹ ಹರಿಭಕ್ತರಿಗೆ ಶ್ರೀಹರಿಯ ಚಿಂತನೆ ಬರುವಂತೆ ಮಾಡುತ್ತಾರೆ. ಪರಮಾನುಗ್ರಹ ಭಗವಂತನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತಾರೆ ಸಜ್ಜನರಿಗಾಗಿ. ಮಹಾನುಭಾವ ಉನ್ನತ ಪ್ರಾರ್ಥಿತ ಶೇಷ ಸಂಸಾರಕ, ಭಗವಂತ ಎಂಥವ, ದೊಡ್ಡವರು ನಮಗಾಗಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸ್ಯಾಂಕ್ಷನ್ ಮಾಡಿಬಿಡುತ್ತಾನೆ. ಅದಕ್ಕೆ ಇಲ್ಲಿದ್ದಾಗಲೇ ಮಹಾನುಭಾವರ ಸೇವಾ ಮಾಡಬೇಕು. ಎಷ್ಟು ಹೇಳ್ತಾ ಇದ್ದಾರೆ? 25 ಪಂಚವಿಂಶತಿ ಸಂಖ್ಯಾಕೈ ಯೋಜನೈ ವಿಸ್ತೃತ ಆಯತಂ. 25 ಯೋಜನಗಳ ಚೌಕದ ಮಂದಿರ ಅವರದ್ದು. ಅದರಲ್ಲಿ ಹೇಳ್ತಾ ಇದ್ದಾರೆ 10 ಯೋಜನ ಎತ್ತರ, ಯೋಜನ ಎತ್ತರ ಹೇಳ್ತಾರೆ. ಅಲ್ಲಿ ಚಿತ್ರಗುಪ್ತರ ಮಂದಿರಕ್ಕೆ, ಅಲ್ಲರಿ ಇವೆಲ್ಲ ಡೀಟೇಲ್ಸ್ ನಮಗೆ ಯಾಕೆ, ಅಲ್ಲಿ ಯಾವ ಪಟ್ಟಣ ಇದ್ರೆ ಏನು, ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟಿದ್ರೆ ನಮಗೇನು ಅಂದ್ರೆ ತಪ್ಪು ತಿಳ್ಕೊಂಡಿರುತ್ತೀವಿ ನಾವು. ಕಂಡ ಕಂಡ ಕಡೆಗೆ ಹೋಗಿ ಕಂಡ ಕಂಡ ಕಡೆ ಸೆಲ್ಫಿಗಳು ಫೋಟೋಗಳು ತೆಗೆದು ತೆಗೆದು ತರ್ತಾ ಇರ್ತೀವಿ ಅಲ್ವೇ. ಇವೆಲ್ಲ ಫೋಟೋಗಳು ಸೆಲ್ಫಿಗಳು ಎಲ್ಲ ಜಾಮ್ ಆಗಿ ಒಂದ್ ಫೈಂಡ್ ಎಲ್ಲ ಡಿಸ್ಕಾರ್ಡ್ ಮಾಡ್ತೀವಿ ಹೌದಾನೆ. ಫೋನಿಂದ ಡಿಸ್ಕಾರ್ಡ್ ಮಾಡ್ತೀರಾ, ತಲೆಯಿಂದಲೂ ಡಿಸ್ಕಾರ್ಡ್ ಆಗುತ್ತೆ ನಾವೇ ಸತ್ತಾಗ. ಆದರೆ ನಾವು ಸತ್ತ ಮೇಲೂ ನಮ್ಮ ತಲೆಯಲ್ಲಿ ರೆಕಾರ್ಡ್ ಆಗಿ ಉಳಿಯಬೇಕಾದ ಫೋಟೋಸ್ ಯಾವುದು ಅಂದ್ರೆ ಯಮಧರ್ಮರಾಜರ ಪಟ್ಟಣದ್ದು, ಇಲ್ಲಿರುವ ವಿಶೇಷವಾಗಿರತಕ್ಕಂತಹ ತೀರ್ಥಕ್ಷೇತ್ರಗಳದ್ದು. ಅದಕ್ಕೆ ಹೇಳುವ ಕಾಲಕ್ಕೆ ಫೋಟೋ ಬರಬೇಕು ತಲೆಗೆ. ನೋಡಿ ಆ ಚಿತ್ರಗುಪ್ತರ ಮಂದಿರ ಹೇಗಿದೆ ಹೇಳ್ತಾ ಇದ್ದಾರೆ. ಲೋಹ ಪ್ರಾಕಾರ ವೇಷ್ಟಿತ, ಅದಕ್ಕೂ ಪ್ರಾಕಾರವಿದೆ. ವಜ್ರದ ಗೋಡೆ ಅಲ್ಲ, ಕಬ್ಬಿಣದ ಗೋಡೆ ಅಂತೆ. ಕಬ್ಬಿಣದ ಗೋಡೆ ಅಂದ್ರೆ ಎಲ್ಲ ನೋಡಿದಿರ ನೀವು? ಪ್ರಾಯಶಃ ನೋಡಿರ್ಲಿಕ್ಕಿಲ್ಲ. ಮಥುರೆಗೆ ಹೋಗಿ, ಮಥುರಾಕ್ಕೆ ಹೋದರೆ ಮಥುರಾದೊಳಗೆ ಏನು ಕೃಷ್ಣ ಹುಟ್ಟಿದಂಥ ಒಂದು ಅರಮನೆ ಅಲ್ಲ ಸೆರೆಮನೆ ನೋಡಿದ್ದೀರಾ? ಕೃಷ್ಣ ಹುಟ್ಟಿದ್ದು ಅಲ್ಲಿ ನೋಡಬೇಕು. ಗೋಡೆ ಅಂದ್ರೆ ಇಷ್ಟು ದಪ್ಪ ಕಬ್ಬಿಣದ ಗೋಡೆ, ಅದರ ಪಕ್ಕದಲ್ಲಿ ಇನ್ನೊಂದು ಇಷ್ಟು ದಪ್ಪದ್ದಿರುತ್ತೆ, ಎರಡಕ್ಕೂ ಸೇರಿ ರಿವೆಟ್ ಮಾಡಿರುತ್ತಾರೆ. ಯಪ್ಪ, ಇಲ್ಲಿ ಜನ್ಮದಲ್ಲಿ ತೆಕ್ಕೊಳ್ಳಿಕ್ ಸಾಧ್ಯವಿಲ್ಲ ಅಂತಹದ್ದು. ಇನ್ನ ಯಮಧರ್ಮರಾಜರ ಪಟ್ಟಣದಲ್ಲಿ ಹೇಗಿರಬೇಕು ಅದನ್ನ ಹೇಳ್ತಾ ಬರತಾ ಇದ್ದಾರೆ. ಲೋಹ ಪ್ರಾಕಾರ ದಪ್ಪ ತೆಪ್ಪಕ್ಕೆ ಏನು ಈ ಗೋಡೆ ಇರುತ್ತಲ್ಲ ಆ ಥರ ಕಬ್ಬಿಣದ್ದು ಗೋಡೆ ಅಲ್ಲಿ. ನಂತರ ಹೇಳ್ತಾ ಇದ್ದಾರೆ, ಪ್ರತೋಲಿ ಶತ ಸಂಚಾರಂ ಪತಾಕ ಧ್ವಜಭೂಷಿತಂ. ಅಲ್ಲಿ ಹೇಳ್ತಾರೆ, ಅಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಮೇಲೆ ಎಲ್ಲ ಚಪ್ಪಡಿ ಹಾಕ್ಬೇಕಲ್ಲ, ಅಲ್ಲೂ ಹಾಕಿದ್ದಾರಂತೆ. ಪ್ರತೋಲಿ ಅಂತ ಹೇಳಿದರೆ ಈ ಭಾರವನ್ನ ಹೊರಿಯುವಂಥ ಈ ಮರಗಳು ಎಲ್ಲ ಇರುತ್ತಲ್ಲ, ಮರದ ದಿಮ್ಮೆ ಚೆನ್ನಾಗಿ ಸಪೋರ್ಟರ್ಸ್ ಇರುತ್ತಲ್ಲ, ಅವೆಲ್ಲ ನೂರಾರು ಇವೆ ಅಂತಲ್ಲಿ. ಅಲ್ಲ ರೀ, ನಮ್ಮಲ್ಲಿ ಇವೆಲ್ಲ ಬೇಕು ಅಲ್ಲಿ ಕೂಡ. ಅಲ್ಲಿ ಅದಕ್ಕೆ ಕಟ್ಟಿರ್ತಾರೆ, ಕಟ್ಟೋದು ಒಂದೇ, ಮೆಟೀರಿಯಲ್ ಡಿಫರೆನ್ಸ್ ಅಷ್ಟೇ. ಇಲ್ಲಿ ಭೂಮಿಯ ಪಾಲು ಜಾಸ್ತಿ ಇಲ್ಲಿಯ ಭವನದಲ್ಲಿ, ಅಲ್ಲಿ ತೇಜಸ್ಸಿನ ಪಾಲು ಜಾಸ್ತಿ, ಭೂಮಿ ಬಹಳ ಕಮ್ಮಿ ಇರುತ್ತೆ. ಅದಕ್ಕೆ ಅವರು ಮಂದಿರ ಏನಾದರೂ ಕಟ್ಟಿದರೆ ಆ ಸಭೆ ಮಂದಿರವೇ ದೊಡ್ಡ ಭವನವೇ ಗಾಳಿಯಲ್ಲಿ ಎದ್ದು ಎಲ್ಲಿಗೆ ಬೇಕಾದ್ರೂ ಹೋಗಿ ಕೂಡುತ್ತೆ. ಎಲ್ಲ ವ್ಯಕ್ತಿಗಳಿಂದ ಕೂಡಿಕೊಂಡ ಭವನವೇ ಗಾಳಿಯಲ್ಲಿ ಏಳುತ್ತೆ. ನಮ್ದು ನಾವೇ ಹೇಳಲಿಕ್ಕಾಗಲ್ಲ, ಭವನೆಯಲ್ಲಿ ಹೇಳುತ್ತೆ. ಯಾಕೆ? ಭೂಮಿಯ ಪಾಲು ಜಾಸ್ತಿ. ಸರಿ, ನಂತರ ಪತಾಕ ಧ್ವಜ ಭೂಷಿತಂ, ಎಲ್ಲಿ ನೋಡಿದ್ರು ಧ್ವಜ ಪತಾಕೆಗಳಿರುತ್ತೆ. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ನಮ್ಮದೇ ಏನೋ ಪಟ್ಟಣಗಳಲ್ಲಿ ಈ ಹಾರಿದ್ರೆ ಬಿದ್ದೋಗುವಂಥ ವಿಮಾನಗಳೇ ನಮ್ದು ಕೂತಿರುತ್ತೆ. ಅಲ್ಲಿ ವಿಮಾನಗಳು ಹೇಳ್ತಾರೆ, ವಿಮಾನಗಳ ಸಂಕೀರ್ಣಂ, ಅದ್ಭುತವಾದ ವಿಮಾನಗಳೆಲ್ಲ ಪಾರ್ಕ್ ಮಾಡಿರ್ತಾರಲ್ಲಿ. ವಿಮಾನಗಳು ಎಲ್ಲಿ ನೋಡಿದ್ರಿರುತ್ತೆ, ಏನು ಚಿತ್ರಗುಪ್ತರ ಆಜ್ಞೆ ಆದ ಕೂಡಲೇ ಆ ವಿಮಾನಗಳು ಹಾಕ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ತಿರ್ತಾರೆ. ಗೀತವಾದಿತ್ರನಾದಿತಂ, ಎಲ್ಲಿ ನೋಡಿದ್ರು ಚಿತ್ರಗುಪ್ತರ ಮಂದಿರದಲ್ಲಿ ಹಾಹಾಕಾರ ಅಲ್ಲ, ಅದು ಬೇರೆ ಸೆಕ್ಷನ್. ಇಲ್ಲಿ ಅದ್ಭುತವಾದ ಗೀತಾ ವಾದ್ಯಗಳು ಕೇಳಿಸ್ತಾ ಇರುತ್ತೆ. ಚಿತ್ರಿತಂ ಚಿತ್ರಕುಶಲೈಃ ನಿರ್ಮಿತಂ ದೇವಶಿಲ್ಪಿಭಿಃ, ದೇವಶಿಲ್ಪಿಗಳು ತಯಾರು ಮಾಡಿರ್ತಕ್ಕಂಥ ಅದ್ಭುತವಾದ ಗೋಡೆಗಳು, ಚಿತ್ರ ಹಾಕಿರ್ತಾರೆ, ಉದ್ಯಾನ ಉಪವನ, ನಾನಾ ರೀತಿಯಾದ ಪಕ್ಷಿಗಳು, ಆ ವಿಶೇಷವಾಗಿ ಗಂಧರ್ವರು ಅಪ್ಸರಸರು ಎಲ್ಲರೂ ತುಂಬಿರುತ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಚಿತ್ರಗುಪ್ತರ ಆ ಒಂದು ಮಂದಿರದಲ್ಲಿ ವಿಶೇಷವಾಗಿರತಕ್ಕಂಥ ಸಭೆ, ಅಲ್ಲಿ ಚಿತ್ರಗುಪ್ತರಿರ್ತಾರೆ. ತತ್ಸಭಾಯಾಂ ಚಿತ್ರಗುಪ್ತಸ್ತು ಆಸನೇ ಪರಮಾದ್ಭುತೆ, ಪರಮಾದ್ಭುತವಾಗಿರತಕ್ಕಂಥ ಆಸನ ಇರುತ್ತೆ, ಅದರಲ್ಲಿ ಚಿತ್ರಗುಪ್ತರು ವಿಶೇಷವಾಗಿ ಕೂತಿಕೊಂಡು ಮಾಂ ವಿಶೇಷವಾಗಿ ಜೀವರಾಶಿಗಳ ಆಯುಷ್ಯವನ್ನ, ಆಯುಹು ಗಣಯೇದ ಆಯುಹು ಮಾನುಷಾಣ ಯಥಾತಥಂ, ಯಾರ್ಯಾರ ಎಷ್ಟೆಷ್ಟು ಪಿನ್ ಬೈ ಪಿನ್ ಎಷ್ಟು ಕಾಲ ಇರಬೇಕು, ಒಂದು ಸೆಕೆಂಡ್ ಆಚೆ ಒಂದು ಸೆಕೆಂಡ್ ಈಚೆ ಇಲ್ಲ, ಫಟ್ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಆಗಿ ಪ್ರಾಣ ತೆಗಿತಾರೆ. ಹೇಗೆ ಅಂದ್ರೆ ಕ್ಯಾಲ್ಕುಲೇಷನ್ ಎಲ್ಲ ಚಿತ್ರಗುಪ್ತರು ಮಾಡ್ತಾ ಬರ್ತಾ ಇರ್ತಾರಲ್ಲಿ, ಚೆನ್ನಾಗಿ ಹೇಳ್ತಾ ಬರ್ತಾರೆ. ನಂತರ ಹೇಳ್ತಾರೆ, ನಮುಹ್ಯತಿ ಕಚನ್ ಕಥಂಚಿತ್ ಸಸ್ಸುಕೃತೆ ದುಷ್ಕೃತೆ ವಿವಾ, ಯದ್ಯೇನೋಪಾದ್ಯತಂ ಕರ್ಮ ಶುಭಂ ವಾ ಯದಿ ವಾ ಶುಭಂ ತತ್ಸರ್ವಂ ಭುಂಜತೆ ಯತ್ರ ಚಿತ್ರಗುಪ್ತಸ್ಯ ಶಾಸನಾತ್. ಹೇಳ್ತಾರೆ ಇಲ್ಲಿ ಮೋಹ ಅಂದ್ರೆ ಕನ್ಫ್ಯೂಷನ್ ಇಲ್ಲೇ ಅಲ್ರಿ, ನಾವೊಂದು 100 ಜನ ಬಂದ್ರೇನೆ ಅವ್ರಿಗೆ ಲೆಕ್ಕ ಮಾಡ್ಲಿಕ್ಕೆ ಎಲ್ಲ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಅಂಥದ್ದು ಎಷ್ಟು ಜನ ಭೂಮಂಡಲದ ಮೇಲೆ ಎಷ್ಟು ಜನ ಇರುತ್ತಾರೆ, ಇಷ್ಟು ಜನದ್ದು ಆಯುಷ್ಯ ಲೆಕ್ಕ ಮಾಡೋ ಕಾಲಕ್ಕೆ ಪರ್ಫೆಕ್ಷನ್ ಇರಬೇಕಲ್ಲ ಅಂದ್ರೆ ಅಲ್ಲಿ ಅವರಿಗೆ ಕನ್ಫ್ಯೂಷನ್ ಇಲ್ವೇ ಇಲ್ಲ ಅಂತ ಪರ್ಫೆಕ್ಟ್ ಆಗಿ. ಎಲ್ಲಿ ಇಂಡಿಯಾದೊಳಗೆ ಯಾರು ಎಲ್ಲಿ ಸಾಯ್ಬೇಕು ಅಂತಲ್ಲ, ಆಫ್ರಿಕಾದಲ್ಲಿ ಯಾವ ಇರುವೆ ಸಾಯ್ಬೇಕು ಅಂತ ಕೂಡ ಪ್ಲಾನ್ ಮಾಡಿರ್ತಾರೆ. ವಿತ್ ದಟ್ ಪರ್ಫೆಕ್ಟ್, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ, ಎಷ್ಟು ಇರುವೆಗಳು ಯಾರ್ಯಾರ ಮನೆಗಳಲ್ಲಿ ಓಡಾಡ್ತೀವಿಯೋ, ಎಷ್ಟು ಕಂಟ್ರೀಸ್ ಅಲ್ಲಿ ಯಾವ ಇರುವೆ ಯಾವ ಮೂಲೆಗೆ ಯಾವ ಹಲ್ಲಿ ಬಾಯಿಗೆ ಸಿಗ್ತಾ ಇದೆಯೋ, ಅದು ಪರ್ಫೆಕ್ಟ್ ಪ್ಲಾನಿಂಗ್. ನಾವು ಸುಮ್ಮನೆ ನೋಡ್ತಾ ಇದ್ದೀವಿ, ಅದರ ಕುರಿತು ಆಲೋಚನೆ ಮಾಡಿದರೆ ನಮ್ಮ ತಲೆ ಬ್ಲಾಂಕ್ ಆಗಿ ಜಾಮ್ ಆಗಿಬಿಡುತ್ತೆ. ಅಂಥದ್ದು ಅವರಿಗೆ ಕನ್ಫ್ಯೂಷನ್ ಇಲ್ಲ. ಇದಕ್ಕೆ ಅಂದ್ರೆ ಮೊದಲು ನಾವು ಈ ವ್ಯಕ್ತಿಗಳ ಪರಿಚಯ ಮಾಡಲಿ, ಮೊದಲು ಅವರ ಶಕ್ತಿಯ ಪರಿಚಯ ನಮಗಾದರೆ ತಲೆ ಚೂರು ಬಾಗುತ್ತೆ ಅವರಿಗೆ. ಇಲ್ಲದಿದ್ರೆ ಚಿತ್ರಗುಪ್ತರ ನೋ ಪ್ರಾಬ್ಲಮ್, ಇಲ್ಲಿರ್ತಾರೆ ಅವರು, ಹಾ ಯಮಧರ್ಮರಾಜ್ ಪಕ್ಕದತ್ತ ಇರ್ಲಿ ಬಿಡಿ ಪಾಪ ಅಂತ ಹೇಳ ಹೋಗ್ತಾ ಇರ್ತಾನೆ. ಯಮಧ ಚಿತ್ರಗುಪ್ತರು ಅಂದ್ರೆ ಅವರ ಕೆಪಾಸಿಟಿ ಎಂಥದ್ದು ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಏನೇನು ನಮ್ಮ ಶುಭ ಕರ್ಮ ಅಶುಭ ಕರ್ಮ, ಬಾಗಿಲು ಹಾಕೊಂಡು ಮಾಡಿದ್ದು, ಬೋಲ್ಟ್ ಹಾಕೊಂಡು ಒಬ್ಬರೇ ಕೂತು ಮಾಡಿದ್ದು, ಒಳಗೊಳಗೊಳಗೊಳಗೆ ಮನಸ್ಸಲ್ಲಿ ಚಿಂತನೆ ಮಾಡುತ್ತಾ ಮಾಡಿದ ಪಾಪಗಳು, ಒಳಗೊಳಗೆ ಚಿಂತನೆ ಮಾಡುತ್ತಾ ಮಾಡಿದ ಪುಣ್ಯಗಳು, ಯಾವ ಯಾವ ವ್ಯಕ್ತಿ ಒಬ್ಬರೇ ಕೂತುಕೊಂಡು ಇದ್ದ ಕಡೆಯೇ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಮನಸ್ಸಿಗೆ ಯಾತ್ರೆ ಮಾಡಿದ್ರು, ಯಾವ ವ್ಯಕ್ತಿ ಮನಸ್ಸು ಕೂತ್ಕೊಂಡ ಕಡೆ ಇದ್ದಕ್ಕಿದ್ದಂತೆ ತಿರುಪತಿಗೆ ಹೋಗಿ ಶ್ರೀನಿವಾಸ ಅಂತ ನಮಸ್ಕಾರ ಮಾಡಿ ರೆಕಾರ್ಡ್ ಆಗುತ್ತೆ. ಎಸ್, ಇಟ್ ಇಸ್ ರೆಕಾರ್ಡೆಡ್ ಎವ್ರಿಥಿಂಗ್. ಮನಸ್ಸಲ್ಲೇ ಪಕ್ಕದವ್ರ ತಲೆ ಮೇಲೆ ಗುಂಡಕಲ್ಲು ಹಾಕಿ ಹೊಡೆದ್ರು ರೆಕಾರ್ಡೆಡ್. ಎಸ್, ಮನಸ್ಸಲ್ಲಿ ಮಾಡಿದ ಪುಣ್ಯ, ಮನಸ್ಸಲ್ಲಿ ಮಾಡಿದ ಪಾಪ, ಏನು ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡೆಡ್. ಅಷ್ಟು ಚೆನ್ನಾಗಿರ್ತಾರೆ. ಅದನ್ನ ಪ್ರತಿಯೊಂದು ಏನು ನಮ್ಮ ಬ್ಯಾಂಕ್ ಅಲ್ಲಿ ಇಯರ್ಲಿ ಒಂದು ಇದು ಕೊಡ್ರಿ ಅಂತ ಹೇಳ್ತೀವಲ್ಲ, ಸ್ಟೇಟ್ಮೆಂಟ್ ಕೊಡಿ ಅಂದ್ರೆ ಗಿಡ ಬರ್ತಾ ಇರೋ ದೊಡ್ಡ ಭಾರತ ತರ ಬರ್ತಾ ಇರುತ್ತಲ್ಲ, ಆ ತರ ನಮ್ ಲಿಸ್ಟ್ ಎಲ್ಲ ಕೊಟ್ಬಿಡ್ತಾರೆ. ತತ್ ಸರ್ವಂ ಭುಂಜತೆ, ಎಲ್ಲವೂ ಕೂಡ ಚಿತ್ರಗುಪ್ತರ ಶಾಸನದಿಂದ ಆಗುತ್ತೆ. ಆ ಚಿತ್ರಗುಪ್ತರ ಪಟ್ಟಣದಲ್ಲಿ ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ನಮಗೆ ಯಾವ ರೋಗಗಳಿವೆ ಅಲ್ಲ, ರೋಗಾಭಿಮಾನಿ ದೇವತೆಗಳೆಲ್ಲ ಇರುತ್ತಾರೆ, ಅವರ ಮನೆಗಳು ಕಟ್ಕೊಂಡಿದ್ದಾರೆ ಅಲ್ಲಿ. ಮತ್ತೆ ಅವ್ರು ಕೆಲಸ ಮಾಡಬೇಕು ಅಂದ್ರೆ ಅವರಿಗೆ ಮನೆಗಳು ಬೇಕಲ್ಲ. ಹೇಳ್ತಾರೆ ಜ್ವರಸ್ಯಾಸ್ತಿ ಮಹಾಗೃಹಂ, ನಮ್ಗೆ ಜ್ವರ ಬರುತ್ತಲ್ಲ, ಆ ಜ್ವರಾಭಿಮಾನಿ ದೇವತೆಗೆ ಅಲ್ರಿ ನಮ್ ಜ್ವರ ಕಾಟ ಕೊಟ್ರೆ ಅವ್ರಿಗೊಂದು ಮನೆ ಕೊಟ್ಟಿದಾರ ಅಂತ. ಹೌದ್ರಿ ಅಪ್ಪ, ನಮಗೆ ನಮ್ಮ ಕರ್ಮಾನುಸಾರ ಜ್ವರ ತಂದು ಕೊಡೋರೆ ಅವರು. ಎಷ್ಟು ಜನಕ್ಕೆ ಜ್ವರ ಬರಬೇಕ್ರಿ, ಆ ಜ್ವರದಲ್ಲೂ ನಾನಾ ವೆರೈಟಿ ಬರಬೇಕು, ಯಾವ ದಿನ ಎಷ್ಟು ಟೆಂಪರೇಚರ್, ಯಾವ್ಯಾವ ಟೈಮ್ಗೆ ಎಷ್ಟೆಷ್ಟು ಟೆಂಪರೇಚರ್, ಬೆಳಿಗ್ಗೆ ಬಂದು ಇಳಿಬೇಕು, ಸಾಯಂಕಾಲ ಮತ್ತೆ ಏರ್ಬೇಕು, ಇಲ್ಲ ಕೆಲವರಿಗೆ ಅರ್ಧರಾತ್ರಿ ಎದ್ದು ಕುತ್ಕೋಬೇಕು, ಈ ವಿಚಿತ್ರ ವಿಚಿತ್ರ ಜ್ವರ ಅವೆಲ್ಲ ಮಾಡಿ ನೋಡಿ ಆ ಪೋಸ್ಟು ತಲೆ ಕೆಟ್ಟ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಜ್ವರ. ಇನ್ನ ವಿಶೇಷವಾಗಿ ದಕ್ಷಿಣಕ್ಕೆ ಶೂಲ, ಶೂಲ ಅಂದ್ರೆ ನೋವು, ನೋವಿಗೆ ಅಭಿಮಾನಿ ದೇವತ. ಇನ್ನ ಲೂತ ವಿಸ್ಫೋಟ ಯೋಸ್ತಥ, ನಂತರ ವಿಶೇಷವಾಗಿರತಕ್ಕಂಥ ಲೂತ ಮತ್ತು ವಿಸ್ಫೋಟ ಅಂತ ಆ ದೇವತೆಗಳ ಒಂದು ಮನೆಗಳು. ಪಶ್ಚಿಮದಲ್ಲಿ ಕಾಲಪಾಶಸ್ಯ ಹೇಳ್ತಾ ಇದ್ದಾರೆ, ಕಾಲಪಾಶದ ಅಭಿಮಾನಿ ದೇವತೆಗಳು. ನಂತರ ಅಜೀರ್ಣಸ್ಯ ಅರುಚೇಸ್ತಥ ಅಂತ ಹೇಳ್ತಾರೆ, ನಮ್ಗೆ ಅಜೀರ್ಣ ಆಗುತ್ತಲ್ಲ, ಸುಮ್ಮನೆ ಬರಲ್ಲ, ಅವ್ರು ಕೊಡ್ತಾರೆ, ಅವ್ರು ಕೊಟ್ಟಾಗ ಅಜೀರ್ಣ ಆಗುತ್ತೆ. ಎಟ್ಟೆ ತಿಂದು ಚೆನ್ನಾಗಿರುತ್ತೆ, ಚೂರು ತಿಂದು ಅಜೀರ್ಣ ಆಗುತ್ತೆ. ಯಾಕೆ ಅಜೀರ್ತಿ, ಅಜೀರ್ಣದ ದೇವತ ಕೊಟ್ರೆ ಅಜೀರ್ಣ ಮುಗಿದೋಯ್ತು. ಅರುಚೇಸ್ತಥ, ನಾಲಿಗೆ ರುಚಿ ಇಲ್ಲದೆ ಹೋದ್ರೆ ಅವರದ್ದ ಸ್ಯಾಂಕ್ಷನ್. ಇನ್ನು ಹೇಳ್ತಾ ಇದ್ದಾರೆ ನಾನಾಶ್ಚರ್ಯಮಯಂ ಸ್ವರ್ಣ ಕವಾಟ ಶತ ಸಂಕುಲಂ. ಇನ್ನ ಅದರಲ್ಲಿ ಹೇಳ್ತಾ ಬರ್ತಾರೆ, ಇಷ್ಟು ಹೇಳಿದ್ರಿ ಇನ್ನ ಉತ್ತರ ದಿಕ್ಕಿಗೆ ಹೇಳಿಲ್ಲಲ್ವಾ ಅಂತ ಹೇಳ್ತಾರೆ. ಉದೀಚ್ಯಾಂ ರಾಜರೋಗೋಸ್ತಿ, ರಾಜರೋಗ ಅಂತಂದ್ರೆ ಕ್ಷಯ, ಕ್ಷಯರೋಗದ ಅಭಿಮಾನಿ ದೇವತ. ಉತ್ತರ ದಿಕ್ಕಿನಲ್ಲಿ ಪಾಂಡು ರೋಗ, ಬಿಳಿ ರೋಗದ್ದು ಅಲ್ಲಿದೆ. ಇನ್ನ ಈಶಾನ್ಯ ದಿಕ್ಕಿನಲ್ಲಿ ಯಾರು ಗೊತ್ತಾ, ತಲೆನೋವಿಗೆ ಅಭಿಮಾನಿ ದೇವತೆ ಕೊಡ್ತಾರೆ ಅಲ್ಲಿದ್ದಾರೆ. ಆಗ್ನೇಯಾಮಸ್ತಿ ಮೂರ್ಛನ, ಆಗ್ನೇಯ ದಿಕ್ಕಿನಲ್ಲಿ ಮೂರ್ಛ ಅದರ ದೇವತಾ ವಿಶೇಷವಾಗಿ ಅಲ್ಲಿರ್ತಾರೆ. ನೈಋತ್ಯದಲ್ಲಿ ಅತಿಸಾರ ವ್ಯಾಧಿ, ಇನ್ನ ವಾಯವ್ಯದಲ್ಲಿ ಶೀತ ದಾಹ, ಮೈಯೆಲ್ಲ ಶೀತ ಆಗುವುದು ಅಥವಾ ಉಷ್ಣ ಇವೆಲ್ಲ. ಏವಮಾದಿಭಿ ಅನ್ಯೈಶ್ಚ ವ್ಯಾಧಿಭಿ ಪರಿವಾರಿತ, ನಾನು ಇದು ಮಾತ್ರ ಹೇಳಿದ್ದೀರಾ, ಇನ್ನು ಪ್ರಧಾನ ಪ್ರಧಾನ ವ್ಯಾಧಿಗಳು ಬರುತ್ತಲ್ಲ, ಲೀವರು ಅದು ಇದು ಎಲ್ಲ ವ್ಯಾಧಿಗಳು, ಎಲ್ಲರೂ ಕೂತಿರ್ತಾರಂತೆ ಸುತ್ತೆಲ್ಲ ಇರ್ತಾರೆ. ಚಿತ್ರಗುಪ್ತರು ಒಂದು ಮಾತು ಸುಮ್ಮನೆ ಸ್ಯಾಂಕ್ಷನ್ ಮಾಡಿದ ಕೂಡಲೇ ಇವರೆಲ್ಲರೂ ನಮ್ಗೆ ಅಟ್ಯಾಕ್ ಮಾಡ್ತಾರೆ. ನಂತರ ಅಲ್ಲೇ ಆನ್ಸರ್ ಗೊತ್ತಾಗ್ತಾ ಇದೆಯಲ್ಲ, ಬಂದದ್ದೆಲ್ಲ ಕೂಡ ಹೋಗ್ಬೇಕಾದ್ರೆ ಅವ್ರ ಕಾಲು ಹಿಡಿಬೇಕು ಅಂತ ಅರ್ಥ ಆಯ್ತಲ್ಲ, ನಾವು ಯಾರು ಕಾಲು ಹಿಡಿಬೇಕು ಅವ್ರ ಕಾಲು ಹಿಡಿಯಲ್ಲ, ಸುಮ್ ಸುಮ್ಮನೆ ಬೇರೆ ಯಾರ್ಯಾರು ಬೇಡವೋ ಎಲ್ಲರ ಕಾಲು ಹಿಡಿತಾ ಇರ್ತೀವಿ. ಮತ್ತೆ ಎಲ್ಲಿ ಹೋಗುತ್ತೆ ರೋಗಗಳೆಲ್ಲ, ಅದನ್ನು ಹೇಳ್ತಾರೆ. ನಂತರ ಚಿತ್ರಗುಪ್ತರು ಮನುಷ್ಯರ ಶುಭಾಶುಭಗಳನ್ನ ಬರೀತಾ ಇರುತ್ತಾರೆ, ಅವ್ರಿಗೊಂದು ನಮಸ್ಕಾರ ಮಾಡೋಣವಾ. ನಂತರ ಮುಂದೆ ಚಿತ್ರಗುಪ್ತಾಲಯದಗ್ರೇ ಯೋಜನಾನಾಂ ಚ ವಿಂಶತಿ, ಅಲ್ಲಿಂದ 20 ಯೋಜನಗಳ ದೂರದಲ್ಲಿ ವಿಶೇಷವಾಗಿ ಧರ್ಮರಾಜರ ಮಂದಿರವಿದೆ. ಆ ಧರ್ಮರಾಜರ ಮಂದಿರ ಎಂಥದ್ದು, ರತ್ನಮಯಂ ದೇವಿ, ರತ್ನಮಯ ಅಂದ್ರೆ ಕೆಂಪು, ರತ್ನ ಅಂದ್ರೆ ಕೆಂಪು, ಆ ಕೆಂಪುನಿಂದ ತಯಾರಾದಂತೆ. ಅಂದ್ರೆ ಕೆಂಪು ಅಂದ್ರೆ ಚಿಕ್ಕ 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 ಕೆಂಪುಗಳೆಲ್ಲ ಇಟ್ಟದೆಲ್ಲ ಇಡೀ ಗೋಡೆಯ ಕೆಂಪು. ಜಸ್ಟ್ ನಿಮಗೆ ಹೆಂಗೆ ಈ ಕಲ್ಲು ಸಕ್ಕರೆಯಿಂದ ಚಿಕ್ಕ ಚಿಕ್ಕ ಡೈಮಂಡ್ ಸಕ್ಕರೆ ಬರುತ್ತೆ, ಹಾಗಲ್ಲ ಕಲ್ಲು ಸಕ್ಕರೆಯಿಂದ ದಪ್ಪ ಒಂದು ಬರುತ್ತಲ್ಲ, ಆ ಥರ ಕಲ್ಲು ಸಕ್ಕರೆ ಥರ ಕೆಂಪು ಗೋಡೆ, ಇಡೀ ದೊಡ್ಡ ದೊಡ್ಡ ಗೋಡೆ ಎಲ್ಲ ಕೆಂಪು. ಹೇಳ್ತಾ ಇದ್ದಾರೆ ವಿದ್ಯುಜ್ವಾಲಾರ್ಕ ವರ್ಚಸಂ, ವಿದ್ಯುತ್ ಮಿಂಚಿನಂತೆ ಜ್ವಾಲೆಯಂತೆ ಹೊಳಿತಾ ಇದೆ ಅಂತೆ ನಮ್ಮ ಯಮಧರ್ಮರಾಜರ ಪಟ್ಟಣ. ಹೇಳ್ತಾರೆ ಎಷ್ಟಪ್ಪ ಇದು ಅಂದ್ರೆ 200 ಯೋಜನ ವಿಶೇಷವಾಗಿರತಕ್ಕಂಥ ವಿಸ್ತಾರ. ನಂತರ ಪಂಚಾಶಚ್ಚ ಪ್ರಮಾಣೇನ ಯೋಜನಾನಾಂ ಸಮುಚ್ಛತಂ, 50 ಯೋಜನಗಳು ಎತ್ತು ಇಮ್ಯಾಜಿನೇಟ್, ಅಷ್ಟು ಯೋಜನಗಳೆತ್ತರ. ನಂತರ ಧೃತಂ ಸ್ತಂಭ ಸಹಸ್ರೈಶ್ಚ ವೈಢೂರ್ಯ ಮಣಿಮಂಡಿತಂ, ಹೇಳ್ತಾರೆ 1000 ಕಂಬಗಳಿವೆ. ಎಂಥವು ಅಂದ್ರೆ ವೈಢೂರ್ಯ ಮಣಿಗಳಿಂದ, ಇಲ್ಲಿ ಒಂದು ವೈಢೂರ್ಯ ಅಂದ್ರೆ ಅದು ತಗೋಬೇಕು ಅಂದ್ರೆ ಎಷ್ಟು ಗೊತ್ತಾ, ಸಣ್ಣದು ಅದೊಂದು ಸರಕ್ಕೆ ಹಾಕೋಬೇಕು. ನವರತ್ನಗಳು, ಅದು ಒರಿಜಿನಲ್ ಡೂಪ್ಲಿಕೇಟ್ ಅಲ್ಲ, ನವರತ್ನಗಳು ಒರಿಜಿನಲ್ ನವರತ್ನ ಅಂತ ತಗೊಂಡಾಗ ಅದರ ವೈಢೂರ್ಯ ಮಣಿ ಅಂತ ಒಂದು ಬರುತ್ತೆ, ಅದು ಸಣ್ಣದು ಉದ್ದಿನ ಕಾಳಷ್ಟು ಇರುತ್ತೆ. ಅದರ ಕಾಸ್ಟ್ ಎಷ್ಟು ಗೊತ್ತಾ, 5000 ಅಷ್ಟೇ, ಹೆಚ್ಚಿಲ್ಲ, ಸಣ್ಣದು. ಅಂಥದ್ದು ವೈಢೂರ್ಯದಿಂದ ವಿಶೇಷವಾಗಿರತಕ್ಕಂಥ ಕಂಬಗಳಿವೆ ಅಂತೆ. ನಂತರ ಹೇಳ್ತಾರೆ ಎಲ್ಲಿ ನೋಡಿದ್ರು ಬಂಗಾರ ಬಂಗಾರ ಬಂಗಾರ, ಬಂಗಾರದಿಂದಲೇ ಎಲ್ಲ ಕಟ್ಟಿದ್ದಾರೆ. ನಂತರ ವಿಶೇಷವಾಗಿ ಎಲ್ಲಿ ನೋಡಿದ್ರು ಬಂಗಾರದ ಕಲಶಗಳು ಹೇಳ್ತಾರೆ. ನಂತರ ಆ ವಿಶೇಷವಾಗಿರತಕ್ಕಂಥ ಪಾವಟಿಕೆಗಳು ಹೇಗಿವೆ, ಮೆಟ್ಟಿಲುಗಳು ಎಲ್ಲಿ ಸ್ಟೆಪ್ಸ್ ಬೇಕು ಅಂದ್ರೆ ಎಲ್ಲ ಸ್ಫಟಿಕ ಮಣಿಗಳಿಂದ ಮಾಡಿದ್ದು. ನಂತರ ಈ ಕಿಡಕಿ ಮಾಡಿಲ್ಲ, ಕಿಡಕಿ ಅಂದ್ರೆ ಹೇಗಿರಬೇಕು, ಅಲ್ಲೆಲ್ಲ ಇಷ್ಟಿಷ್ಟು ಮಂದಿರಗಳಿದ್ರೆ ಕಿಡಕಿಗಳು ಬೇಕಲ್ಲ ಅಂದ್ರೆ, ಆ ಕಿಡಕಿಗಳೆಲ್ಲ ಮುತ್ತಿನಿಂದ ಏರ್ಪಟ್ಟ ಕಿಡಕಿಗಳು, 100 ಪತಾಕಗಳು, ಧ್ವಜಗಳು, ಘಂಟ, ಅಷ್ಟು ವಿಶೇಷವಾಗಿರತಕ್ಕಂಥ ಬಂಗಾರದ ತೋರಣಗಳು ಹೇಳ್ತಾರೆ. ಅಷ್ಟೇ ಅಲ್ಲ, ಆಶ್ಚರ್ಯಮಯವಾಗಿರತದ್ದು ಈ ವಿಶೇಷವಾಗಿರತಕ್ಕಂಥ ಧರ್ಮರಾಜರ ಮಂಟಪ. ಅದರಲ್ಲಿ ಹೇಳ್ತಾರೆ 100 ಬಂಗಾರದ ಬಾಗಿಲುಗಳು. ಅಷ್ಟೇ ಅಲ್ಲ, ನಾನಾ ರೀತಿಯಾಗಿರತಕ್ಕಂಥ ಗಿಡ ಬಳ್ಳಿ ಪುಷ್ಪಗಳು, ಬರೀ ಕಂಬಗಳು ಇಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಂತರ ಇದು ಇಷ್ಟು ಹೇಳಿದ್ದೀರಿ, ಯಾರೇ ನಿರ್ಮಾಣ ಮಾಡಿದ್ದು ಅಂದ್ರೆ ವಿಶ್ವಕರ್ಮ ನಿರ್ಮಾಣ ಮಾಡಿದ್ದು. ಹೇಗೆ, ಆತ್ಮಯೋಗ ಪ್ರಭಾವ ಇಷ್ಟ ಅಂತ ಹೇಳ್ತಾರೆ, ಆ ತಪಶಕ್ತಿಯಿಂದ ನಿರ್ಮಾಣ ಮಾಡಿದ್ದಯ್ಯ. ಅದರೊಳಗೆ ಸಭೆ ಇದೆ ಎಷ್ಟು ಹೇಳ್ತಾರೆ, 100 ಯೋಜನಮಾಯತ, 100 ಯೋಜನಮಾಯತ, 100 ಯೋಜನ ಅಂತದು. ಅಷ್ಟೇ ಅಲ್ಲ, ಅರ್ಕ ಪ್ರಕಾಶ ಭ್ರಾಜಿಷ್ಣು ಸರ್ವತಃ ಕಾಮರೂಪಿಣಿ, ಸೂರ್ಯನಂತೆ ಹೊಳಿತಾ ಇದೆ. ಅಷ್ಟೇ ಅಲ್ಲ, ಹೇಳ್ತಾ ಇದ್ದಾರೆ ಕಾಮರೂಪಿಣಿ ಅಂತ ಹೇಳ್ತಾ ಇದ್ದಾರೆ. ಆ ಸಭೆ ಇಫ್ ಇಟ್ ಆಲ್ ಧರ್ಮರಾಜರಲ್ಲಿ ಈ ಶೇಪೆ ಚೇಂಜ್ ಆಗ್ಬೇಕು ಅಂದ್ರೆ ವಿತಿನ್ ಸೆಕೆಂಡ್ಸ್ ಟೋಟಲ್ ಸಭೆ ಶೇಪೆ ಚೇಂಜ್ ಆಗ್ಬಿಡುತ್ತಂತೆ. ಅನಿಮ್ಯಾಜಿನಬಲ್. ಧರ್ಮರಾಜರ ಅಲ್ಲಿ ಕೂತವರು ಒಂದು ಸಲ ಭೂಮಂಡಲಕ್ಕೆ ಹೋಗಿ ಬರಬೇಕು ಅಂದ್ರೆ ಆ ಸಭೆ ಎದ್ದು ಭೂಮಂಡಲಕ್ಕೆ ಬಂದ್ಬಿಡುತ್ತೆ. ಎಲ್ಲಿರ್ಬೇಕಾ
ಆದ್ರೂ ಹೋಗುತ್ತೆ ಅಂತಾರ ಹೇಳ್ತಾ ಇದ್ದಾರೆ. ನಾತಿ ಶೀತ ನಚಾತ್ಯುಷ್ಣ, ಅಲ್ಲಿಗೆ ಹೋದರೆ ತುಂಬ ಸೆಟ್ಕೊಂಡು ಹೋಗುವಷ್ಟು ಥಂಡಿ, ತುಂಬ ಉಷ್ಣ, ಯಾವುದೂ ಇಲ್ಲ. ಬೆಂಗಳೂರು ಅಲ್ಲ, ಶ್ರೀರಂಗನೂ ಅಲ್ಲ. ನಂತರ ಮನಸ್ಸು ಅತ್ಯಂತ ಹರ್ಷಣಿ, ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತಂತೆ. ಇನ್ನ ಅಲ್ಲ ರೀ, ಅಲ್ಲಿ ಹೋದಾಗ ಜ್ವರ ಬರುತ್ತಾ ಇಲ್ವಾ, ಅಲ್ಲಿ ಮುದಿತನ ಇರುತ್ತಾ ಇಲ್ವಾ? ನಾವು ವಿಶೇಷವಾಗಿ ಅಲ್ಲೂ ನಮಗೆ ಶೋಕ ಆದಿಗಳು ಇರುತ್ತಾ ಇಲ್ಲ, ಶೋಕ ಇರಲ್ಲ, ಮುದಿತನ ಇರಲ್ಲ, ಹೇಳ್ತಾ ಇದ್ದಾರೆ ಹಸಿವೆ ಬಾಯಾರಿಕೆ ಇರಲ್ಲ. ಇನ್ನೊಂದು ಗೊತ್ತಾ ಹೇಳ್ತಾರೆ, ನಮಗೆ ಅಪ್ರಿಯವಾದ್ದು ಇಲ್ಲವೇ ಇರಲ್ಲ. ಎಷ್ಟು ಚೆನ್ನಾಗಿದೆ. ನಚ ಪ್ರಿಯಂ, ಇನ್ನ ಸರ್ವೇ ಕಾಮಾಃ ಸ್ಥಿತಾಃ ಯಸ್ಯಾಂ ಯೇ ದಿವ್ಯಾ ಯೇ ಚ ಮಾನುಷಾಃ. ಎಲ್ಲ ತುಂಬಿರುತ್ತೆ, ಮನುಷ್ಯರಿಗೆ ಸಂಬಂಧಪಟ್ಟದ್ದು, ನಂತರ ದೇವತೆಗಳಿಗೆ ಸಂಬಂಧಪಟ್ಟದ್ದು, ಏನೇನು ಬಯಕೆಗಳಿವೆ ಎಲ್ಲ ಪೂರ್ಣವಾಗಿರುತ್ತೆ. ಇನ್ನ ಹೇಳ್ತಾ ಇದ್ದಾರೆ, ಅಲ್ಲ ಹೇಳ್ತಾರೆ ಈ ಹಸಿವೆ ಬಾಯಾರಿಕೆ ಇಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ತಿಂಡಿ ತಿಂಬೋದೆಲ್ಲ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಹಾಗಲ್ಲ, ಅಪ್ರಿಯವಾದ ಹಸಿವೆ ಬಾಯಾರಿಕೆ ಇರಲ್ಲ. ಇನ್ನ ರಸಭಕ್ಷ ಪ್ರಭೂತಂ ಚ ಭಕ್ಷ್ಯ ಭೋಜ್ಯಂ ಚ ಸರ್ವಶಃ. ಭಕ್ಷ್ಯ ಭೋಜ್ಯ ಎಲ್ಲಿ ನೋಡಿದ್ರು ಇರುತ್ತೆ. ಇಡೀ ಯಮಧರ್ಮರಾಜರ ಪಟ್ಟಣ ಮಡಿ, ಅಲ್ಲಿ ಮೈಲಿಗೆ ಇಲ್ಲ, ಅಲ್ಲಿ 20 ಸಲ ಸ್ನಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರೂ ಮಡಿಯಲ್ಲೇ ಇರ್ತಾರೆ, ಅಲ್ಲಿ ಶುದ್ಧ ಮಡಿಯಲ್ಲೇ ತಯಾರಾಗಿರುತ್ತೆ. ಹೌದಾ, 24 ತಾಸು ಮಡಿಯಲ್ಲೇ ಇರ್ತಾರೆ. ನಂತರ ವಿಶೇಷವಾಗಿ ನೀರು ನೋಡಿ, ರಸವಂತಿ ಚತ್ತೋಯ, ಅಡಿಗೆ ಮಾಡೋ ಕೆಲಸ ಇಲ್ಲ ಪಾಪ ಹೆಣ್ಣು ಮಕ್ಕಳಿಗೆ. ಇಲ್ಲಿಂದ ಯಮಧರ್ಮರಾಜರ ಪಟ್ಟಣಕ್ಕೆ ಹೋಗ್ಬಿಟ್ರೆ ಸಂತೋಷವಾಗಿರ್ಬೋದು, ಅಡಿಗೆ ಪ್ರಾಬ್ಲಮೇ ಇಲ್ಲ. ನಂತರ ಒಳ್ಳೆ ನೀರು ಕುಡಿದ್ರೆ ರುಚಿಯಾಗಿರುತ್ತಂತಾರೆ, ಎಷ್ಟು ಚೆನ್ನಾಗಿರುತ್ತೆ ಹೇಳ್ತಾರೆ. ಒಳ್ಳೆ ಅಲ್ಲಿ ಎಲ್ಲಿ ನೋಡಿದ್ರು ಪುಣ್ಯಕರವಾದ ಶಬ್ದಗಳು ಕೇಳ್ತಾರೆ, ಒಳ್ಳೆ ಪುಣ್ಯಕರವಾದ ಶಬ್ದಗಳು. ಅಲ್ಲಿ ಗಿಡಗಳೆಲ್ಲ ನಿತ್ಯಂ ಕಾಮಫಲಾಹ ದ್ರುಮಾಹ, ಇಲ್ಲಿ ಹೇಳ್ತಾ ಇದ್ದಾರೆ ಯಾವಾಗೂ ವಿಶೇಷವಾಗಿ ಗಿಡಗಳೆಲ್ಲ ಏನು ಬೇಕಾದ್ರೂ ಹಣ್ಣು ಕೊಡ್ತಾ ಇರುತ್ತೆ. ನಂತರ ಅಸಂಬಾಧ ಚ ಸಾತಾರ್ಕ್ಷ್ಯ ರಮ್ಯಾ ಕಾಮಗಮ ಸಭಾ, ಅದಕ್ಕೆ ಅಡ್ಡಿಯೇ ಇಲ್ಲ. ಅಷ್ಟೇ ಅಲ್ಲ, ಎಲ್ಲಿಗೆ ಬೇಕಾದ್ರೂ ಸಭೆ ಹಾರ್ಕೊಂಡು ಹೋಗ್ತಾ ಇರುತ್ತಂತೆ ಅಂಥ ಸಭಾ. ಹೇಳ್ತಾ ದೀರ್ಘಕಾಲಂ ತಪಸ್ತತ್ವ ನಿರ್ಮಿತ ವಿಶ್ವಕರ್ಮಣ, ದೀರ್ಘಕಾಲ ತಪಸ್ಸನ್ನ ಮಾಡಿ ವಿಶ್ವಕರ್ಮ ತಯಾರು ಮಾಡಿದ ಮಂದಿರ ಅದು. ಹೇಳ್ತಾರೆ ತಾಂ ಉಗ್ರ ತಪಸೋ ಯಾಂತಿ ಸುವ್ರತಾಹ ಸತ್ಯವಾದಿನಃ. ಅಲ್ಲಿ ಯಾರ್ಯಾರು ಹೋಗ್ತಾರೆ ಅಲ್ಲಿಗೆ ಹೇಳ್ತಾರೆ, ಒಳ್ಳೆ ಉಗ್ರ ತಪಸ್ಸು ಮಾಡಿದವರು, ಒಳ್ಳೆ ವ್ರತಗಳನ್ನ ಮಾಡಿದವರು, ಸತ್ಯವಾದಿಗಳು, ಶಾಂತರು, ಸನ್ಯಾಸಿಗಳು, ಸಿದ್ಧರು, ಇನ್ನ ತಮ್ಮ ಕರ್ಮಗಳಿಂದ ಪುಣ್ಯ ಪೂತರಾದವರನ್ನು ಪವಿತ್ರರಾದವರೆಲ್ಲರೂ ಹೋಗ್ತಾರೆ. ನಂತರ ಹೇಳ್ತಾರೆ ಅಲ್ಲಿ ಹೇಗಿರ್ತಾರೆ ಅವರೆಲ್ಲ, ಸರ್ವೇ ಭಾಸ್ವರ ದೇಹ ಆಸ್ತೆ, ಎಲ್ಲರಿಗೂ ಒಳ್ಳೆ ಹೊಳೆಯುವಂತಹ ಶರೀರ ಇರುತ್ತಂತೆ. ಎಲ್ಲ ಅಲಂಕಾರ ಮಾಡಿಕೊಂಡಿರ್ತಾರೆ, ಒಳ್ಳೆ ವಿಶೇಷವಾದಂತಹ ಶುದ್ಧವಾದ ವಸ್ತ್ರಗಳು ಹೊಟ್ಟಿರ್ತಾರೆ. ನಂತರ ವಿಶೇಷವಾಗಿ ತಾವು ಮಾಡಿದ ಪುಣ್ಯ ಕರ್ಮಗಳಿಂದ ಎಲ್ಲರೂ ಭೂಷಣಗಳು ಹಾಕೊಂಡು ಕುದಿರ್ತಾರಂತಲ್ಲಿ, ಆ ಒಂದು ಸಭೆಯಲ್ಲಿ ಧರ್ಮರಾಜರು ಭಗವಾನ್ ಆಸನೆ ಅನುಪಮೇ ಶುಭೆ 10 ಯೋಜನ ವಿಸ್ತಾರವಾಗಿರತಕ್ಕಂತಹ ಆಸನದಲ್ಲಿ ಅದ್ಭುತವಾಗಿ ಸರ್ವರತ್ನಗಳಿಂದ ಕೆತ್ತಿದ್ದು ಅದರಲ್ಲಿ ಕೂತಿರ್ತಾರೆ. ಹೇಳ್ತಾರೆ ಛತ್ರ ಛತ್ರ ಶೋಭಿತ ಮಸ್ತಕ, ಒಳ್ಳೆ ಛತ್ರ ಹಿಡಿದಿರ್ತಾರೆ ಅವರಿಗೆ. ಅಷ್ಟೇ ಅಲ್ಲ, ಒಳ್ಳೆ ಕುಂಡಲಗಳನ್ನ ಹಾಕೊಂಡಿರ್ತಾರೆ, ಮಹಾಮುಕುಟ ಮಂಡಿತ, ಮಹಾಮುಕುಟವನ್ನ ಇಟ್ಟುಕೊಂಡಿರ್ತಾರೆ ಮಹಾನುಭಾವರು. ಸರ್ವಾಲಂಕಾರ ಸಂಯುಕ್ತೋ ನೀಲ ಮೇಘ ಸಮಪ್ರಭ, ನೀಲವರ್ಣದಲ್ಲಿರ್ತಾರೆ, ಎಲ್ಲ ಅಲಂಕಾರಗಳು ಹಾಕ್ಕೊಂಡಿರ್ತಾರೆ. ವಿಶೇಷವಾಗಿ ಎಲ್ಲ ಅಕ್ಷರಶಾಸ್ತ್ರೀಯರು ಅವರಿಗೆ ಸೇವಾ ಮಾಡಿದ್ರೆ ವಿಶೇಷವಾಗಿ ಚಾಮರಾದಿಗಳನ್ನು ಹಾಕ್ತಾ ಇರ್ತಾರೆ. ಗಂಧರ್ವರ ಸಮೂಹ, ಅಪ್ಸರಸರ ಸಮೂಹ ಎಲ್ಲ ಗೀತಾ ವಾದ್ಯಗಳಿಂದ ಅವರು ಸೇವಾ ಮಾಡುತ್ತಾ ಇರ್ತಾರೆ. ಅಂದರೆ ಅವರ ಅಂತರ್ಯಾಮಿ ರಾಮಚಂದ್ರ ಅಲ್ಲಿ ಕೂತಿರ್ತಾನೆ, ಆತನ ಸಭಾದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಇನ್ಯಾರ್ಯಾರು ಇರ್ತಾರೆ ಅಂದ್ರೆ ಮೃತ್ಯು ಪಾಶ, ಮೃತ್ಯುನ ಪಾಶಹಸ್ತೇನ, ಮೃತ್ಯು ಅಭಿಮಾನಿ ದೇವತಾ ಕೂತಿರ್ತಾರೆ. ನಂತರ ವಿಶೇಷವಾಗಿ ಕಾಲ, ಚಿತ್ರಗುಪ್ತ, ಚಿತ್ರ, ಕೃತಾಂತ ಇವರೆಲ್ಲರೂ ಪಾಶದಂಡದ ಹೈರು ಗ್ರಹಿ ನಿದೇಶ ವಶವರ್ತಿವಿ ತಮ್ಮ ಆಜ್ಞೆಯನ್ನು ಥಟ್ಟನೆ ಮಾಡತಕ್ಕಂಥ ಎಲ್ಲರೂ ಸುತ್ತು ಇರ್ತಾರಂತೆ. ವಿಶೇಷವಾಗಿ ನಾನಾ ಭಟರು ಇರ್ತಾರಂತೆ, ಅಂಥ ಬಲಿಷ್ಠರಾದವರು ಅವರೆಲ್ಲರೂ ಸುತ್ತುವರೆದಿರ್ತಾರೆ. ವಿಶೇಷವಾಗಿ ಅಷ್ಟೇ ಅಲ್ಲ, ನಾವೇನು ಶ್ರಾದ್ದಗಳು ಮಾಡುವಾಗ ದೇವತೆಗಳಾದಂಥ ಪಿತೃದೇವತೆಗಳು ಮಹಾನುಭಾವರು ಬರ್ತಾರಲ್ವ, ಅವರೆಲ್ಲರೂ ಬರ್ತಾ ಇರ್ತಾರೆ, ಅವರೆಲ್ಲರೂ ಕೂತಿರ್ತಾರೆ. ಅಗ್ನಿಶ್ವಾತ್ತ ಅವ್ರ ಹೆಸರುಗಳು ಕೇಳಬೇಕು ನಾವು. ಅಗ್ನಿಶ್ವಾತ್ತಾಶ್ಚ ಪಿತರ ಸೋಮಪಾಶ್ಚ ಊಷ್ಮಪಾಶ್ಚ ಯೇ ಸ್ವಧಾವಂತಹ ಬರ್ಹಿಷದ ಮೂರ್ತಾ ಮೂರ್ತಾಶ್ಚ ಏಕದಾ ಹೇಳ್ತಾರೆ. ಈ ಪಿತೃಗಳಲ್ಲಿ ಮೂರ್ತರು ಅಮೂರ್ತರು ಅಂತ ಅಂದರೆ ಕಾಣುವ ದೇಹ ಇರತಕ್ಕಂಥವರು, ಕಾಣದ ದೇಹ ಇರತಕ್ಕಂಥವರು. ಅವರು ಹೇಳ್ತಾ ಇದ್ದಾರೆ ಅಗ್ನಿಶ್ವಾತ್ತರು, ಸೋಮಪರು, ಊಷ್ಮಪರು, ಸ್ವಧಾವಂತರು, ಬರ್ಹಿಷದರು, ನಂತರ ಅರ್ಯಮಾದ್ಯರು ಎಲ್ಲರೂ ಮೂರ್ತಿವಂತರಾಗಿ ನಿಂತಿರುತ್ತಾರೆ. ಸರ್ವೇತೆ ಮುನಿಭಿಸಾರ್ಧಂ ಧರ್ಮರಾಜ ಉಪಾಸತೆ, ಎಲ್ಲರೂ ಮುನಿಗಳಿಂದ ಕುಡಿಕೊಂಡು ಧರ್ಮರಾಜರನ್ನ ಅವರಂತರ್ಯಾಮಿ ಆ ನರಸಿಂಹಾತ್ಮಕನಾಗಿರ್ತಕ್ಕಂಥ ರಾಮಚಂದ್ರನನ್ನು ಉಪಾಸನೆ ಮಾಡುತ್ತಾ ಇರ್ತಾರೆ. ಇನ್ನ ಮುನಿಗಳೆಲ್ಲ ಅಲ್ಲಿ ಕೂತಿರ್ತಾರಂತೆ ಮಹಾನುಭಾವರು. ಯಾರ್ಯಾರು ಕೂತಿರ್ತಾರೆ ಏನು ಇವೆಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಇದು ಕೇಳಲೇಬೇಕಾದ ವಿಚಾರ. ಇದು ಕೇಳಿದ್ರೆ ಸಾಕು, ಇದು ಕೇಳಿದ್ರೆ ಸಾಕು, ಇದನ್ನ ನಿತ್ಯ ಸ್ಮರಣೆ ಮಾಡಿದ್ರೆ ಸಾಕು. ಬೆಳಿಗ್ಗೆದ್ದು ಒಂದು ಸಲ ಯಮಧರ್ಮರಾಜರ ಸಭೆಗೆ ನಮಸ್ಕಾರ ಮಾಡಿದ್ರೆ ಸಾಕಂತೆ, ಎಲ್ಲ ಒಳ್ಳೆಯದಾಗುತ್ತೆ ನಮಗೆ ಅಂತ ಹೇಳ್ತಾರೆ. ಮಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ನೀವು ಹೀಗೆ ಹೇಳಿದರೆ ಈ ಪಿತೃಪಕ್ಷ ಎಲ್ಲ ಗರುಡ ಪುರಾಣ ಕೇಳೋದರಲ್ಲಿ ಮುಗಿದೋಗುತ್ತೇನು ಅಂದರೆ, ನನ್ನ ಉದ್ದೇಶ ಯಾವಾಗೂ ಒಂದೇ, ಪ್ರವಚನಕ್ಕಾಗಲಿ ಪಾಠಕ್ಕಾಗಲಿ ಗ್ರಂಥಗಳನ್ನು ಪೂರ್ಣ ಮಾಡಿಬಿಡಬೇಕು ಅಂತ ಉದ್ದೇಶದಲ್ಲಿ ನಾನು ಹೇಳಲ್ಲ. ನಾನು ಹೇಳೋದು ಇಷ್ಟೇ, ವಿಷಯ ತಿಳಿಯಬೇಕು, ಸ್ಪಷ್ಟತೆ ಇರಬೇಕು, ಅದು ಚೆನ್ನಾಗಿ ತಲೆಗೆ ಬರಬೇಕು, ಅದರಿಂದ ನಾಳೆ ಬೆಳಿಗ್ಗೆ ನಮಗೆ ಉಪಯೋಗ ಇರಬೇಕು. ಜಸ್ಟ್ ಕಂಪ್ಲೀಷನ್ ಆಫ್ ದಿ ಸಬ್ಜೆಕ್ಟ್, ಮಿಯರ್ ಕಂಪ್ಲೀಷನ್ ಆಫ್ ದಿ ಸಬ್ಜೆಕ್ಟ್ ಇಸ್ ನಾಟ್ ದಿ ಟಾರ್ಗೆಟ್. ನಾನು ಇಷ್ಟು ಸಲ ಓದಿಬಿಟ್ಟೆ, ಇಷ್ಟು ಸಲ ಮಾಡಿಬಿಟ್ಟೆ, ಇಷ್ಟು ಸಲ ಪಿ ಎಚ್ ಡಿ ಮಾಡಿದೆ, ವಾಟ್ ಇಸ್ ದ ಫನ್ ಆಫ್ ಡೂಯಿಂಗ್ ದಟ್? ಹೌದಲ್ವೋ, ಜಸ್ಟ್ ಥ್ರೋ ಇಟ್. ಅದರಿಂದ ನಮಗೆ ಅನುಸಂಧಾನಕ್ಕೆ ಬರಬೇಕು. ಇವತ್ತು ಒಂದು ದಿವಸ ಕೇಳಿದ್ರು ಕೂಡ ನಾಳೆ ಬೆಳಿಗ್ಗೆ ನಾವು ಏನು ಮಾಡಬೇಕು ಹೇಳಿಬಿಡೋದಲ್ಲ, ಬೆಳಿಗ್ಗೆದ್ದು ಒಂದು ನಮಸ್ಕಾರ. ಇಷ್ಟು ಪ್ರವಚನ ಕೇಳಿದಂತಹ ಜನರಲ್ಲಿ ಯಾವ ಒಬ್ಬ ವ್ಯಕ್ತಿ ನಾಳೆ ಬೆಳಿಗ್ಗೆದ್ದು ಧರ್ಮರಾಜರ ಸಭೆಗೆ ಕಣ್ಣು ಮುಚ್ಚಿ ಅಪ್ಪ ಇಷ್ಟು ಜನರಿಂದ ಕೂಡಿದ ಸಭೆ ಇದು, ಭಗವಂತ ಕೂತಿದ್ದಾನೆ ಅಲ್ಲಿದ್ದ ದೇವರಿಗೆ ದೇವತೆಗಳಿಗೆ ನಮಸ್ಕಾರ ಅಂತ ಒಬ್ಬ ವ್ಯಕ್ತಿ ತಾನು ಇದ್ದ ಮನೆಯಲ್ಲಿ ಮನಸ್ಸು ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿದರೆ ನನ್ನ ಪ್ರವಚನ ಸಾರ್ಥಕ, ಅದು ನನ್ನ ಗುರಿ ಅಷ್ಟೇ ಹೊರತು ಸುಮ್ಮನೆ ಪ್ರವಚನ 20 ಸಲ ಕೇಳಿ ಬಿಡೋದೇ ಗುರಿಯಾಗಿದ್ದರೆ ಅಂಥವರು ನನ್ನ ಪ್ರವಚನ ಬರಬೇಕಾಗಿಲ್ಲ, ಕೇಳಬೇಕಾಗಿಲ್ಲ. ಯಾಕಂದರೆ ಯಾವ ಒಬ್ಬ ವ್ಯಕ್ತಿ ಇದು ಕೇಳಿ ಅನುಷ್ಠಾನಕ್ಕಿಟ್ಟು ಆನಂದ ಪಡೋದಿದ್ದರೆ ನನ್ನ ಪ್ರವಚನ ಸಾರ್ಥಕ. ನೀವೆಲ್ಲ ಅಂಥವರೇ ಅಂತ ನಾನು ಭಾವಿಸಿದ್ದೇನೆ. ಹಾಗೆ ಆ ಒಂದು ಗುರಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೋಡೋಣ. ಸ್ವಾಮಿ ಮುಂದೆ ಇದ್ದಾನೆ ಮಿಕ್ಕ ವಿಷಯಗಳು ತಿಳಿಸಲಿಕ್ಕೆ. ಎಷ್ಟು ವಿಷಯಗಳು ತಿಳಿಯಬೇಕು ಎಂಬುದು ಮೊದಲೇ ಸ್ವಲ್ಪ ಲಿಸ್ಟ್ ಕೊಟ್ಟಿದ್ದೇನೆ, ಅದರಲ್ಲಿ ಸ್ವಾಮಿ ಎಷ್ಟು ಮಾಡಿಸಿದರೆ ಅಷ್ಟು ನೋಡೋಣ. ಶ್ರೀಕೃಷ್ಣಾರ್ಪಣಂ ಅಸ್ತು.